ಬಿಡಿ ಸನ್ಯಾಸಿಗಳು ಕೂತಿರ್ತಾರೆ, ಬಿಡಿ ಬಾಲ್ಯರು ಕೂತಿರ್ತಾರೆ, ಸನ್ಯಾಸಿ ಅವನು ಬಿಡಿ ಇರ್ತಾರೆ, ಬಂಗಿ ಸೆಪ್ಪ ಕೂತಿರ್ತಾರೆ, ಅದು ಸನ್ಯಾಸಿ ಅಂತ ಕರಿಬೇಕಷ್ಟೆ. ಇಂಥ ಸನ್ಯಾಸ ಸನ್ಯಾಸನಾ? ಅಲ್ಲವೇ ಇಲ್ಲ. ನಿಜವಾದ ಸನ್ಯಾಸಿಗಳು ಎಷ್ಟನ ಸಿಗ್ತಾರೆ? ಸನ್ಯಾಸ ಕಂಪಲ್ಸರಿ ಅಂದ್ರೆ ಹೇಗೆ? ಇನ್ನೂ ಕೆಲವು ಮಾತು ಬರೀತಾರೆ, ಹೆಂಗಸರಿ ಮೋಕ್ಷನೇ ಇಲ್ಲ, ಕೆಲವರು ವಾದ, ಸ್ತ್ರೀಯರಿಗೆ ಮೋಕ್ಷನೇ ಇಲ್ಲ. ಯಾತಕ್ಕೆ? ಸನ್ಯಾಸದಿಂದ ಹೋದ್ರೆ ಮೋಕ್ಷ ಇಲ್ಲ, ಹೆಂಗಸರು ಸನ್ಯಾಸ ತಗೊಳ್ಳಾಗಿಲ್ಲ, ಜರ್ಫರ್ ಮೋಕ್ಷಕ್ಕೆ ಅವಕಾಶ ಇಲ್ಲ. ತುಂಬಾ ಜನ ಗೊತ್ತಿಲ್ಲ, ಇಂಥ ಮಾತುಗಳು ಇವತ್ತಿಗೂ ಉಂಟು, ತುಂಬಾ ಜನ ತಿಳ್ಕೊಂಡಿಲ್ಲ ಅದನ್ನ. ಸನ್ಯಾಸಿಗಳಿದ್ದವರಿಗೆ ಮೋಕ್ಷ ಇಲ್ಲ, ಹೆಂಗಸರಿಗೆ ಸನ್ಯಾಸಕ್ಕೆ ಅಧಿಕಾರ ಇಲ್ಲ, ಶೂದ್ರರಿಗೆ ಸನ್ಯಾಸಕ್ಕೆ ಅಧಿಕಾರ ಇಲ್ಲ, ಅವ್ರಿಗೆ ಯಾರಿಗೂ ಮೋಕ್ಷ ಇಲ್ಲ. ಇಂಥ ವಾದ ಮಾಡೋ ಜನ ಇವತ್ತಿಗೂ ಇದ್ದಾರೆ. ಮಧ್ವಾಚಾರ್ಯ ಹೇಳ್ತಾರೆ, ಅಲ್ಲ, ಸನ್ಯಾಸ ಶಬ್ದಕ್ಕಾದ ಅರ್ಥ ಅಲ್ಲ. ಸನ್ಯಾಸ ಅಂದ್ರೇನು? ಇದು ಫಿಸಿಕಲ್ ಸನ್ಯಾಸ ಅಲ್ಲ, ಕಾವ್ಯಶಾಟಿ ಹಾಕಿಕೊಳ್ಳೋ ಸನ್ಯಾಸ ಅಲ್ಲ, ಮನೆ ಬಿಟ್ಟು ಹೋಗೋ ಸನ್ಯಾಸ ಅಲ್ಲ, ಸಮ್ಯಕ್ ನ್ಯಾಸ, ಎಲ್ಲವನ್ನೂ ದೇವರಿಗೆ ಒಪ್ಪಿಸೋದು ಅಂತ ಅರ್ಥ. ಮಾಡಿದ್ದನ್ನೆಲ್ಲ ದೇವರಿಗೆ ಯಾರು ಒಪ್ಪಿಸೋದಿಲ್ಲ, ಅವರಿಗೆ ಮೋಕ್ಷ ಇಲ್ಲ. ಎಷ್ಟು ಸಿಂಪಲ್ ಅದು, ಏ ಯೋಚನೆ ಮಾಡೋದೇ ಇಲ್ಲ. ಪ್ರತಿಯೊಬ್ಬರು ಕೂಡ, ಹೆಂಗಸರು ಮಕ್ಕಳು ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೋದು. ಹೆಂಗಸರು ಮೋಕ್ಷ ಇಲ್ಲ ಅಂತ ಹೇಳಿಬಿಟ್ರೆ ಏನಾಗುತ್ತೆ ಗೊತ್ತೇನು? ಮಹಾಲಕ್ಷ್ಮಿಗೆ ಇಲ್ಲ ಅಂತ ಹೇಳ್ಬಿಡುತ್ತೆ ಕೊನೆಗೆ. ಹೆಂಗಸರಲ್ಲ, ಸರಸ್ವತಿ ಭಾರತೀಯರು, ಪಾರ್ವತಿ, ಶಚಿ, ಶಾಬಾಲ, ಉಷಾ, ಎಲ್ಲ ಸ್ತ್ರೀಯರುಗಳು. ಇವ್ರ ಪ್ರಕಾರ ಅವ್ರ ಮೋಕ್ಷನೇ ಇಲ್ಲ. ಇನ್ನು ಎಂತ ಸತಿ ಸಾವಿತ್ರಿ ಎಂಥವರವರೆಲ್ಲ ಕೂಡ, ಎಂಥ ಮಾ ದ್ರೌಪದಿ ದೇವಿ, ಕುಂತಿದೇವಿ, ಸೀತಾ, ರುಕ್ಮಿಣಿ, ಎಂತೆಂಥವರಿದ್ದಾರೆ. ಹೆಂಗಸರಿ ಮೋಕ್ಷ ಇಲ್ಲ ಅಂತ ಹೇಳಿದಾನೆ. ಇವರು ಅವ್ರು ಸನ್ಯಾಸ ತಗೊಂಡಿದ್ರು ಯಾರು ಕೂಡ, ಇವ್ರು ಯಾರು ಒಬ್ಬರು ಸನ್ಯಾಸ ತಗೊಂಡವರಲ್ಲ. ಇನ್ನು ಮಹಾಲಕ್ಷ್ಮಿ ದೇವಿ ಏನು ಸನ್ಯಾಳೋ ಲೋಕವು ಎಂಥ ಮಾನ್ಯಾಳು, ಸಾನುರಾಗದಿಂದ ಹರಿಯ ತಾನೆ ಪೂಜೆ ಮಾಡೋದು ಹೇಳು. ಇಂಥ ಮಹಾಲಕ್ಷ್ಮಿಯನ್ನು ಅರ್ಥ ಮಾಡ್ಕೊಂಡವರು ಹೆಂಗಸರು ಸನ್ಯಾಸ ಬೇಕು ಅಂದ್ರೆ ಏನರ್ಥ ಇದಕ್ಕೆ? ಸನ್ಯಾಸಿಗೆ ಕಾವ್ಯಶಾಟಿಯ ಸನ್ಯಾಸ ಅಂದ್ರೆ ಏನರ್ಥ? ಅಲ್ಲವೇ ಅಲ್ಲ. ಅದಕ್ಕೆ ಹೇಳ್ತಾರೆ, ಯಾತಕ್ಕೆ ಅನೇಕರಿಗೆ ಗೊತ್ತಿಲ್ಲ, ಶಾಸ್ತ್ರವನ್ನು ನೀವೇ ಸ್ವಂತ ಓದಬೇಡಿ, ಗುರುಗಳ ಮೂಲಕ ಕೇಳಿಕೊಳ್ಳಿ ಅಂತ ಹೇಳ್ತಾರೆ. ಭಾರಿ ನನಗೆ ಸಿಟ್ಟು, ಏನ್ರಿ ಅಂದ್ರೆ ಪುಸ್ತಕ ಸಿಗ್ ಯಾಕೆ ಓದ್ಕೋಬಾರ್ದು, ಪುಸ್ತಕ ಸಿಗೋದಿಲ್ವಾ, ನಮ್ಗೇನು ತಲೆ ಇಲ್ವಾ, ನಮ್ಗೆ ಬುದ್ಧಿ ಇಲ್ವಾ, ಓದಬಾರದ ಅಂತ ಕೇಳಿದ್ರೆ ಹೀಗಾಗತ್ತೆ, ಅದಕ್ಕೆ ಓದಬೇಡಿ ಅಂತ ಹೇಳ್ತಾರೆ. ಈ ಶ್ಲೋಕ ಸುಮ್ಮನೆ ಕಣ್ಣಿ ಬಿದ್ದುಬಿಟ್ರೆ ಏನಾಗತ್ತೆ ಅವರಿಗೆ? ಅದು ಸನ್ಯಾಸ ಇದ್ದರೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಸನ್ಯಾಸ ತಗೊಳ್ಳಾಗಿಲ್ವೇ ಇಲ್ಲ, ತಗೊಂಡ್ಬಿಟ್ರೆ ಏನ್ ಪ್ರಾಬ್ಲಮ್ ಅಲ್ಲೂ ಸತ್ಯ ಮೋಕ್ಷ ಆಗುತ್ತೆ ಬಿಡುತ್ತೋ ಗೊತ್ತಿಲ್ಲ, ಇಲ್ಲಂತ ಅತಂತ್ರ ಆಗತ್ತೆ ಅಂತ ಜಾಸ್ತಿ. ಇಲ್ಲಿ ಮೋಕ್ಷನೂ ಇಲ್ಲ, ಮನೆಯೂ ಇಲ್ಲ ಆಗಿಬಿಟ್ರೆ ಕಷ್ಟ ಆಮೇಲೆ, ಇದೇನು ಗ್ರಹಚಾರ ಅಂತ ಹೇಳಿ ಅವ್ನು ವೀಕ್ ಮೈಂಡ್ ಆದ್ರೆ ಉಚ್ಚಾಗಿಚ್ಚಾಗೋಗ್ಬಿಡ್ತಾನೆ ಕೊನೆ. ಅದೇ ಗುರುಗಳ ಮೂಲಕ ಶಾಸ್ತ್ರ ಓದಿದಾಗ ಸರಿಯಾಗಿ ಅರ್ಥ ಹೇಳ್ತಾರಲ್ಲ, ನಿಶ್ಚಿಂತಿಯಾಗಿರ್ತದೆ. ನಾನು ರಿಪೇರಿ ಮಾಡಕ್ಕೆ ಬರುತ್ತಿದ್ದ ಪುಸ್ತಕ ಹೋಗ್ಬಿಟ್ಟು ಕರೆಂಟ್ ಓಪನ್ ಮಾಡಿ ಕರೆಂಟ್ ಶಾಕ್ ಹೊಡ್ಕೊಂಡು ಏನು ಗತಿ ಈಗ? ಅದಕ್ಕೆ ಲೈಸೆನ್ಸ್ ಬೀಳ್ತಾನಲ್ಲ ಎಲೆಕ್ಟ್ರಿಷಿಯನ್ ಕರೆದು ಮಾಡಿದರೆ ಅವ ಸರಿ ಹೋಗ್ತದೆ. ಅವನು ಗೈಡೆನ್ಸ್ ಇಂದ ಕಲಿಬೇಕೆ ಹೊರತು ನಮಗೆಲ್ಲ ಪುಸ್ತಕವೆಲ್ಲ ಬರೆದಿರೋದಿಲ್ಲ. ಕೆಲವು ವಿಷಯ ಎಷ್ಟೋ ವಿಷಯ ಪುಸ್ತಕದಲ್ಲಿ ಬರೆದಿರೋದಿಲ್ಲ, ಅದನ್ನು ಕೇಳಿಯೇ ತಿಳ್ಕೊಬೇಕಾಗ್ತದೆ. ಅದಕ್ಕೇನೆ ಶಾಸ್ತ್ರ ಗ್ರಂಥಗಳನ್ನ ಡೈರೆಕ್ಟ್ ಆಗಿ ಓದಕ್ಕೆ ಹೋಗಬೇಡಿ, ಅದು ಒಳ್ಳೆ ಗುರುಗಳ ಹತ್ರ ಕೇಳಿ ತಿಳ್ಕೊಳ್ಳಿ. ಉಪದೇಶ್ಯಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಮತ್ತು ಭಗವದ್ಗೀತೆ ನೋಡೋದು ಬಹಳ ಸುಲಭವಾದ ಗ್ರಂಥ. ಇಂಥ ಟೆಕ್ನಿಕಲ್ ಟರ್ಮ್ಸ್ ಇರ್ತಾವಲ್ಲ, ಗೊತ್ತಾಗದೆ ಹೋದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಸನ್ಯಾಸೇನ ಅಧಿಗಚ್ಚತಿ. ಆಮೇಲೆ ಸಿದ್ಧಿಂ ಪ್ರಾಪ್ತ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ. ಅರ್ಜುನ, ಜ್ಞಾನಶ್ಚ ಸಮಾಸೇನ ತ ಕೌಂತೇಯ ನಿಷ್ಠಾ ಜ್ಞಾನಶ್ಚ ವ್ಯಾಪಾರ. ಮುಂದಿನ ಮಾತು ಹೇಳ್ತೇನೆ. ಈ ರೀತಿಯಾಗಿ ನಿಷ್ಕರ್ಮ ಸಿದ್ಧಿ ಪಡೀತಾನೆ ಅಂತ ಹೇಳಿದನಲ್ಲ, ಸರಿಯಾದ ಕರ್ಮಾಚರಣೆ ಮಾಡತಕ್ಕಂಥ ವ್ಯಕ್ತಿ ದೇವರ ದಯೆಯಿಂದ ಸಿದ್ಧಿ ಪಡಿತಾನೆ ಅಂತ ಹೇಳಿದನಲ್ಲ, ಆ ಸಿದ್ಧಿ ಹೇಗೆ ಪಡಿತಾನೆ ಹೇಳುತ್ತೇನೆ ಕೇಳು ಅಂತ ಹೇಳ್ತಾನೆ. ಆ ಸಿದ್ಧಿಯ ಸ್ವರೂಪ ಹೇಗಿರುತ್ತೆ ಕೇಳು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಬಹಳ ಒಂದೊಂದು ಕೂಡ ಬಹಳ ಅಪೂರ್ವವಾದ ಶ್ಲೋಕಗಳು, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಬುದ್ಧ್ಯಾ ವಿಶುದ್ಧಯಾ ಯುಕ್ತ ಧೃತ್ಯಾ ಆತ್ಮಾನಂ ನಿಯಮ್ಯ ಚ ವಿಷಯಾದೀನ್ ಶಬ್ದಾನ್ ತತ್ ವಿಷಯಾನ್ ಶಬ್ದಾದೀನ್ ವಿಷಯಾನ್ ತತ್ವ ರಾಗದ್ವೇಷೌ ಯುಧಸ್ಯ ಚ. ಒಂದೊಂದೇ ಸ್ಟೆಪ್ಗಳಿವೆಲ್ಲ. ಫಸ್ಟ್ ಸ್ಟೆಪ್ ಏನು ಅಂತ ಕೇಳಿದರೆ, ಮೂಲತಃ ಬುದ್ಧ್ಯಾ ವಿಶುದ್ಧಯಾ ಯುಕ್ತ, ಒಳ್ಳೆ ಬುದ್ಧಿ ಶುದ್ಧವಾಗ್ತಾ ಹೋಗುತ್ತೆ. ಯಾರು ಕರ್ಮಾಚರಣೆ ಸರಿಯಾಗಿ ಮಾಡ್ತಾರೆ, ತಮ್ಮ ಪಾಲನ ಕರ್ತವ್ಯ ಕರ್ಮಗಳನ್ನು ಪಾಲಿಸ್ತಾರೆ, ಅವರ ಬುದ್ಧಿ ಒಳ್ಳೆ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಸ್ವಚ್ಛವಾದ ಬುದ್ಧಿ ಇರುತ್ತೆ. ವಿಶುದ್ಧಯಾ ಯುಕ್ತ ಧೃತ್ಯ ಆತ್ಮಾನಂ ನಿಯಮ್ಯ ಚ ಒಳ್ಳೆ ಧೈರ್ಯದಿಂದ. ಮೊನ್ನೆ ಬಂತಾರೆ ಸಾತ್ವಿಕ ಧೈರ್ಯ, ರಾಜಸ ಧೈರ್ಯ, ತಾಮಸ ಧೈರ್ಯ. ಒಳ್ಳೆ ಧೈರ್ಯದಿಂದ ಮನಸ್ಸನ್ನು ಹತೋಟಿ ತಂದುಕೊಳ್ಳುತ್ತಾರೆ. ಮನಸ್ಸು ಒಂದು ವಿಚಿತ್ರ, ಆ ಕಡೆ ಹೋಗ್ಲಿಕ್ಕೆ ಈ ಕಡೆ ಹೋಗ್ಲಿಕ್ಕೆ ಕಾಯ್ತಾನೇ ಇರುತ್ತೆ. ಅದನ್ನು ಹಿಡಿಯೋದು ಭಾರಿ ಕಷ್ಟ. ವೆಹಿಕಲ್ ನಿಯಂತ್ರಣ ಮಾಡೋದು ಹೇಗೋ, ಅಶ್ವರನ್ನು ನಿಯಂತ್ರಣ ಮಾಡೋದು ಹೇಗೋ ಹಾಗೆ. ಅದನ್ನು ನಿಯಂತ್ರಣ ಮಾಡಕ್ಕೆ ಹಗ್ಗ ಯಾವುದು ಅಂದ್ರೆ ಬುದ್ಧಿ ಅಂತ ಕರೀತಾರೆ. ಅವನು ಬುದ್ಧಿವಂತ ಬಿಡಿ, ಯೋಚನೆ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅವನು ಬುದ್ಧಿವಂತ ಅಂದ್ರೆ ಆಪತ್ತಿ ಸಿಕ್ಕಾಕೊಳ್ಳದೆ ಕೆಲಸ ಮಾಡ್ಕೊಂಡು ಬರ್ತಾನೆ ಅಂತ ಅರ್ಥ. ಬುದ್ಧ ಆತ್ಮಾನಂ ನಿಗೃಹ್ಯ ಚ ಶಬ್ದಾದೀನ್ ವಿಷಯಾನ್ ತತ್ವ. ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ, ಈ ಐದು ವಿಷಯಗಳನ್ನ ತತ್ವ ಅವುಗಳ ಕೆಟ್ಟ ಶಬ್ದ, ಕೆಟ್ಟ ಸ್ಪರ್ಶ, ಕೆಟ್ಟದ್ದನ್ನೆಲ್ಲ ಕೂಡ ಬಿಟ್ಟು ಬಿಟ್ಟು ಆರಾಮವಾಗಿರ್ತಾರೆ. ಕೆಟ್ಟದ್ದನ್ನು ಬಿಡೋದು ಅಂದ್ರೆ ದೊಡ್ಡ ಯೋಗ. ಯಾರಿಗೆ ಮನಸ್ಸಿನ ಹತೋಟಿ ಇಲ್ಲ, ಅವ್ರ ಬುದ್ಧಿ ಕೈಯಲ್ಲಿ ಇಲ್ಲ, ಅವರಿಗೆ ಅದನ್ನು ಮಾಡಕ್ ಬರೋದಿಲ್ಲ. ಶಬ್ದಾದೀನ್ ವಿಷಯಾಂತತ್ವ ರಾಗದ್ವೇಷವು ಯುಧಸ್ಯ ಚ, ರಾಗದ್ವೇಷಗಳನ್ನ ಅವನು ಬಿಟ್ಟು ಬಿಡ್ತಾರೆ. ರಾಗ ಅಂದ್ರೆ ಕಾಮ, ದ್ವೇಷ ಅಂದ್ರೆ ಕ್ರೋಧ. ಹಗೆತನ ಇಲ್ಲ, ಒಂದು ಪಕ್ಷಪಾತದ ಪ್ರೀತಿ ಇಲ್ಲ, ವ್ಯಾಮೋಹ ಮತ್ತು ವೈರಗಳನ್ನು ಬಿಟ್ಟುಬಿಟ್ಟು ತುಂಬಾ ಮೇಲ್ ಬರ್ತಾ ಹೋಗ್ತಾನೆ. ರಾಗದ್ವೇಷವು ಯುಧಸ್ಯ ಚ ವಿವಿಕ್ತ ಸೇವಿ ಲಘ್ವಾಸಿ ತೆಕ್ತ ವಾಕ್ ಯತ ವಾಕ್ಕಾಯ ಮಾನಸಃ. ಮುಂದೆ ಒಂದೊಂದು ಮಾತುಗಳು ಅಷ್ಟು ಮುಖ್ಯ. ವಿವಿಕ್ತ ಸೇವಿ ಲಘ್ವಾಸಿ ಯತ ವಾಕ್ಕಾಯ ಮಾನಸಃ. ಮೊದಲನೇದಾಗಿ ವಿವಿಕ್ತ ಸೇವಿ ಅಂದ್ರೆ ಏಕಾಂತದಲ್ಲಿ ಇರ್ತಾರೆ. ಆದಷ್ಟು ಕೂಡ ಜನಗಳ ಮಧ್ಯೆ ಕಾಣಿಸ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ದೊಡ್ಡವರ ಬಗ್ಗೆ ಉಪನಿಷತ್ನಲ್ಲಿ ಹೇಳುತ್ತಾರೆ, ಪರೋಕ್ಷ ಪ್ರಿಯಾಯವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಸಾಮಾನ್ಯವಾಗಿ ದೊಡ್ಡವರು ಕಣ್ಣೆ ಕಾಣಿಸಲು ಇಷ್ಟಪಡೋದಿಲ್ಲ. ಲೋಕದಲ್ಲೂ ಹಾಗೆ, ರಾಜಮಹಾರಾಜನ್ನ ಬೀದಿಯಲ್ಲಿ ನೋಡಕ್ಕಾಗೋದಿಲ್ಲ. ಆಫೀಸ್ಗೆ ಹೋದರೂ ಕೂಡ ಅರ್ಧ ಬಾಲಿದ್ದೇ ಇರುತ್ತೆ, ಅಲ್ಲೊಬ್ಬ ಕಾವಲುಗಾರ ಇರುತ್ತಾರೆ. ನೋಡ್ಬೇಕಾದ್ರೆ ಯಾಕೆ ನೋಡಬೇಕು ಅಂತ ಕೇಳ್ತಾರೆ. ಫಸ್ಟ್ ಯಾಕೆ ನೋಡಬೇಕು? ಎಷ್ಟೋ ಕೆಲಸ ನೋಡದೆ ಆಗೋದಾದ್ರೆ ನೋಡ್ಬೇಕಾಗಿಲ್ಲ. ನೀನು ತೀರಾ ಅನಿವಾರ್ಯವಾಗಿ ನೋಡಲೇಬೇಕು ಅಂತಿದ್ರೆ ಮಾತ್ರ ಅವಕಾಶ ಕೊಡ್ತಾರೆ, ಅದು ಲಿಮಿಟೆಡ್ ಟೈಮ್ನಲ್ಲಿ ಮಾತ್ರ. ಅದೇ ರೀತಿ ಜ್ಞಾನಿ ಆಗಿರ್ತಾನೆ. ವಿವಿಕ್ತ ಸೇವಿ, ವಿವಿಕ್ತವಾದ ದೇಶ ಅಂದ್ರೆ ಸಪರೇಟೆಡ್ ಐಸೋಲೇಟೆಡ್ ಆಗಿರ್ತಾನೆ ಹೊರತು ಮಿಕ್ಸ್ ಆಗ್ಲಕ್ಕೆ ಹೋಗೋದಿಲ್ಲ. ಲಘ್ವಾಸಿ, ಕಡಿಮೆ ಆಹಾರವನ್ನ ತಿಂತಾನೆ, ಇದು ಇಂಪಾರ್ಟೆಂಟ್. ಲಘ್ವಾಸಿ, ಲಘು ಆಹಾರವನ್ನ ಸೇವಿಸ್ತಾನೆ ಅಂತ. ಹಿತವಾದ ಆಹಾರವನ್ನ ಪಟ್ಟೆ ಭಾರ ಆದಷ್ಟು ತಿಂದ ಅಂದ್ರೆ ಅವನ ಆರೋಗ್ಯ ಆಯುಷ್ಯಕ್ಕೆ ಏಟು ಬಿದ್ದೇ ಬೀಳುತ್ತೆ ಅಂತ. ಅದಕ್ಕೆ ಎಂದು ಹೊಟ್ಟೆ ಭಾರ ಆಗಬಾರದು. ತಲೆ ಭಾರ ಆಗಲೇಬೇಕು, ಹೊಟ್ಟೆ ಭಾರ ಆಗಲೇಬಾರದು. ಊಟ ಪಟ್ಟ ತಲೆ ಪೂರ್ತಿ ಖಾಲಿಯಾಗಿಬಿಡ್ತದೆ, ಹೊಟ್ಟೆ ಫುಲ್ಲಾಗಿಬಿಟ್ರೆ ಗತಿ ಏನಾಗಿಬಿಡುತ್ತೆ. ಎಂದು ಅವಕಾಶ ಕೊಡಬಾರದು. ಹೊಟ್ಟೆ ಭಾರ ಅಂಬುದು ಮನುಷ್ಯನ ಎಲ್ಲ ವಿಧವಾದಂತಹ ಆಪತ್ತಿಗೆ ಕಾರಣ ಅಂತ ಹೇಳ್ತಾರೆ. ಫಿಸಿಕಲಿ ವೀಕ್ ಆಗ್ತಾನೆ, ಅನೇಕ ರೋಗಗಳು ಬರುತ್ತೆ, ಆಯುಷ್ಯ ಕಡಿಮೆ ಆಗುತ್ತೆ. ಕೊನೆಗೆ ಹೇಳ್ತಾರೆ, ಮುಂದೆ ಯಮಲೋಕಗಳು ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಸಾಯೋದಷ್ಟೇ ಅಲ್ಲ, ಅಲ್ಲಿ ಹೊರಿಸ್ಕೋಬೇಕಾಗುತ್ತಾವೆ. ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂಚ ಅತಿಭೋಜನಂ ಅಪುಣ್ಯಂ ಲೋಕವಿದ್ವಿಷ್ಟಂ ತಸ್ಮಾತ್ ಪರಿವರ್ಜಯೇ. ಮನುಸ್ಮೃತಿಯಲ್ಲಿ ಹೆಚ್ಚು ತಿಂದ್ರೆ ಏನೇನಾಗುತ್ತೆ ಅಂತ ಲಿಸ್ಟ್ ಕೊಡ್ತಾರೋ. ಅನಾರೋಗ್ಯಂ, ಆರೋಗ್ಯ ಕೆಡುತ್ತೆ. ಅನಾಯುಷ್ಯಂ, ಆಯುಷ್ಯ ಹೋಗುತ್ತೆ. ಮತ್ತು ವಿದ್ವಿಷ್ಟಂ ಅಪುಣ್ಯಂ ಲೋಕವಿದ್ವಿಷ್ಟಂ, ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂಚ ಅತಿಭೋಜನಂ, ಸ್ವರ್ಗ ಕಾರಣವಾಗೋದೇ ಇಲ್ಲ. ಅಪುಣ್ಯಂ, ಪುಣ್ಯನೂ ಬರೋದಿಲ್ಲ. ಜಾಸ್ತಿ ತಿಂದ್ರೆ ಪುಣ್ಯ ಅಂತ ಪುಣ್ಯಕ್ಕೆಲ್ಲೇ ಹಾಕಿಲ್ಲ ಅದನ್ನ. ಜಾಸ್ತಿ ತಿಂದ್ರೆ ಏನ್ ತಿಂದ್ರೆ ಪಾಪ ಅಂತೇಳಿನೇ ತಿಂತಾನೆ ಮನುಷ್ಯ. ತಿಂದ್ರೆ ಪುಣ್ಯ ಅಂದ್ರೆ ಗೋವಿಂದ, ಏನೇನಾಗ್ತಿತ್ತೆ ಏನು ಗೊತ್ತಿ. ಅದಕ್ಕೋಸ್ಕರವಾಗಿ ಅದೆಂದು ಕೂಡ ಪುಣ್ಯಕರವಲ್ಲ. ಲೋಕ ವಿದ್ವಿಷ್ಟಂ, ಇನ್ಮೇಲೆ ಅವನು ಕರಿಬಾರದು, ಉಚ್ಚಾಬಡ್ಡಿ ತಂದು ಬಿಡ್ತಾನೆ, ಅದು ಬೇರೆ. ಮತ್ತೆ ದನ ತಿಂದ ತಿಂತಾನೆ, ಬೈತಾರೆ ಅಂದ್ರೆ ಜನ ಬೈತಾರೆ, ದೇವತೆಗಳು ಬೈತಾರೆ, ಹೊಟ್ಟೆ ಕೆಡುತ್ತೆ, ಆಯುಷ್ಯ ಕೆಡುತ್ತೆ, ಆರೋಗ್ಯ ಕೆಡುತ್ತೆ. ಆದ್ರಿಂದ ಹೆಚ್ಚು ತಿನ್ನಬೇಡಿ. ಲಘ್ವಾಸಿ, ಲಘ್ವಾಸಿ ಅಂದ್ರೆ ಕಡಿಮೆ ತಿನ್ನಬೇಕು ಅಂತ ಅಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಅದು ಇಂಪಾರ್ಟೆಂಟ್. ಕಡಿಮೆ ತಿನ್ನಬೇಕು ಅಂತ ಹೇಳಿದ್ರೆ ವೀಕ್ನೆಸ್ ಬರುತ್ತಾ ಕಡಿಮೆ ತಿಂದುಬಿಟ್ರೆ? ಏನು ಕೆಲಸ ಮಾಡೋಕ್ಕಾಗೋದೇ ಇಲ್ಲ, ಅದು ತಪ್ಪೇ. ತೀರಾ ಕಡಿಮೆ ತಿಂದ್ರೂ ತಪ್ಪು, ಹೆಚ್ಚು ತಿಂದ್ರೂ ತಪ್ಪು. ಅದಕ್ಕೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತಾರೆ, ಸಮತೂಕದ ಆಹಾರ. ಯಾರೋ ಬಂದಂತ ಒಬ್ಬನು ಸಮತೂಕದ ಆಹಾರ ತಿಂದೆ ಅಂತ ಹೇಳಿಬಿಟ್ಟಿದ್ದಾನೆ, ತಿಂದು ಊದ್ಕೊಂಡ್ಬಿಟ್ಟಿದ್ದಾನೆ. ಯಾತಕ್ಕೆ ಅಂತ ಕೇಳಿದ್ರೆ, ಸಮತೂಕದ ಆಹಾರ ತಿಂದೆ. ಅದೇ ತನ್ನ ತೂಕದ ಆಹಾರ ತಿಂದ್ಬಿಟ್ಟಿದ್ದಾನೆ ಪಾಪ. 50 kg 60 kg ಇದ್ರೆ ಗತಿಯಾರಾಗ್ಬೇಕು ಈ ಮಧ್ಯೆ. ಲೋಕದೊಳಗೆ ಶಾಸ್ತ್ರ ಅದಕ್ಕೆ ಹೇಳೋದು, ಒಂದು ಚಮಚ ತಗೊಳ್ಳಿ, ಚಮಚನ ತಿಂದ್ಬಿಡೋದು, ಇದ್ರ ಮಾಡ ಅದನ್ನೇ ತಿಂದ್ಬಿಡೋದು. ಅಂದ್ರೆ ಲೋಕ ಕಾಮನ್ ಸೆನ್ಸ್ ಇಲ್ದವರು ಏನಾಗುತ್ತೆ ಅಂತ ಹೇಳಿ ಸಾಕ್ಷಿ ಅದು. ಇವತ್ತು ಎಷ್ಟೋ ಜನ ಭಾವನೆ ತಪ್ಪು ತಪ್ಪ ತಿಳ್ಕೊಂಡ್ಬಿಟ್ಟು ಜಾಸ್ತಿ ತಿನ್ಬೇಕು ಅಂತ ಒಂದು ಭಾರಿ. ಕೆಲವರಂತೂ ಭಾರಿ ತಿಂತಾರೆ, ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾರೆ, ಅದು ಭಾರಿ ತಪ್ಪು. ಯಾವಾಗ ನೆಚ್ಕೋಬೇಕು ಅಂತ ಅದನ್ನ ತಿಂದು ಜೀರ್ಣ ಮಾಡಿಕೊಂಡು ಸದುಪಯೋಗ ಮಾಡಿಕೊಂಡ್ರೆ ಮಾತ್ರ. ಭೀಮಸೇನ ಬಂಡಿ ಅನ್ನೋ ಉಂಡಿತು ಕೂಸು ಕಾಂಡ ಹಿಡಿಬದಕ ಒಂದು ಪೆಟ್ಟಿ ಕಳೆಕ್ಟ್ ಮಾಡ್ತಾ ಇದ್ದ. ಆಗ ಓ ವರ್ತ್ ಅಂತ ಕರೀತಿದ್ರು. ಅದನ್ನ ತಗೊಂಡು ಬಿಟ್ರೆ ಇಲ್ಲವರು ಏನ್ ಪ್ರಯೋಜನ ಅದರಿಂದ? ಉಪಯೋಗ ಇದ್ರೆ ಉಪಯೋಗ ಅದರಿಂದ. ನೋಡಿ ಎಷ್ಟೋ ಟಿವಿ ತಗೋತಾನೆ, 10-20 lakh ಕಾರ್ ತಗೋತಾನೆ, ಬೆನಿಫಿಟ್ ತೋರ್ತಾ. ಹಾಗಿದ್ರೆ ಪೇನ್ ಚಾರ್ಜ್ ಎಷ್ಟೊಂದು? 10-20 thousand ಕೊಡ್ತಾನೆ. ಏನ್ ರೇಟ್ ಕೊಡಬೇಕು ಅಂದ್ರೆ 1 hour ಡೆಲ್ಲಿ ಇರುತ್ತೆ, 2 hours ಡೆಲ್ಲಿ ಇರುತ್ತೆ ಅಂತ ಕೇಳಿ. ಓ ಹಾಗಿದ್ರೆ ವರ್ತ್ ಅಂತ ಹೇಳುತ್ತೆ. ಅದು ಉಪಯೋಗ ಆಗಬೇಕು ಅದರಿಂದ. ಉಪಯೋಗ ಆಗದೆ ಹೋದ್ರೆ ಏನೋ ಪ್ರಯೋಜನ ಇಲ್ಲ. ಭೀಮಸೇನ ಬಂಡಿಯನ್ನ ತಿನ್ನಕ್ಕೂ ತಯಾರು, ಕಾಲುಕೂಟ ವಿಷ ತಿನ್ನಕ್ಕೂ ತಯಾರು. ದುರ್ಯೋಧನ ಹಾಕಿದ ವಿಷವನ್ನು ತಿಂದು ಜೀರ್ಣ ಮಾಡ್ಕೊಂಡ್ಬಿಡ್ತಾನೆ. ಕೃಷ್ಣ ಗೋಪೀಜನ ಜಾರ ನವನೀತ ಕಂಡವ್ರ ಮನೆಗೆ ಹೋಗಿ ಎಲ್ಲ ಬೆಣ್ಣೆ ತಿನ್ನಕ್ಕೂ ತಯಾರು, ಹಾಲು ಕುಡ್ಲಕ್ಕೂ ತಯಾರು. ಅದೇ ರೀತಿ ಪೂತರಿ ಕೊಟ್ಟ ವಿಷ ತಿನ್ನಕ್ಕೂ ತಯಾರು. ಈ ರೀತಿ ತಿನ್ನಗಿದ್ರೆ ಸರಿ, ಇಲ್ಲ ಹೋದ್ರೆ ಉಪಯೋಗ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಮನುಷ್ಯ ತನ್ನ ಅರ್ಹತೆ ಇದ್ದಾಗ ಮಾಡೋ ಕೆಲಸ ಅರ್ಹತೆ ಇಲ್ಲದಾಗ ಮಾಡಿದರೆ ಅದು ಆಪತ್ತಿಗೆ ಕಾರಣ. ಲಘ್ವಾಸಿ ಯಥವಾಕ್ ಕಾಯ ಮಾನಸಃ, ಯಥವಾಕ್ ಯಥ ಕಾಯ ಯಥ ಮಾನಸಃ, ಮಾತಿನ ಮೇಲೆ ಹತೋಟಿ, ದೇಹದ ಮೇಲೆ ಹತೋಟಿ, ಮನಸ್ಸಿನ ಮೇಲೆ ಹತೋಟಿ, ಮೂರರಲ್ಲೂ ಹತೋಟಿ ಇರಬೇಕು. ತುಂಬಾ ಜನ ಮಾತಿನಲ್ಲಿ ಹತೋಟಿ ಇರೋದಿಲ್ಲ, ಬಾಯಿ ಬಂದ ಮಾತಾಡ್ತಾನೆ, ಸಿಕ್ಕಾಗಟ್ಟೆ ಮಾತಾಡ್ತಾನೆ ಅಂತ ಹೇಳ್ತಾರಲ್ಲ, ಮಿನಿಮೈಸ್ ಮಾಡಬೇಕು. ಭರತರಾಜ ಆ ರೀತಿ ಬಾಯೇ ಬಿಡಲಿಲ್ಲ ಪುಣ್ಯಾತ್ಮ ಜೀವನದಲ್ಲಿ, ಹುಟ್ಟಿದಾಯರಿಂದ ಬಾಯಿ ಬಿಡಲಿಲ್ಲ, ಒಂದೇ ಸರ್ತಿ ಬಾಯಿ ಬಿಟ್ಟ. ಭಾಗವತರು ಕೇಳಿರ್ತೇವೆ, ರೋಗದ ರಾಜ ಯಾವಾಗ ಬಯಲಕ್ಕೆ ಅಂತ ಬಂದ ಅವಾಗ ಬಾಯಿ ಬಿಟ್ಟ. ಅದು ಭರತ ಗೀತೆಯಾಗಿ ಹೋಯ್ತು. ಅಪೂರ್ವವಾದ ಶಾಸ್ತ್ರಾರ್ಥವನ್ನು ಮಾತಾಡ್ತಾರೆ, ಅದನ್ನು ಕೇಳಿದ ರಘುಗಣ ರಾಜ ವೈಕುಂಠಕ್ಕೆ ಹೋಗ್ತಾನೆ ಅಂತ ಮಾತಾಡ್ತಾನೆ. ಮಾತಾಡಿ ಹಾಗಿರಬೇಕೆ ಹೊರತು ಸಿಗ್ನೇಚರ್ ಎಷ್ಟು ಬೆಲೆ, ಒಂದು ಸಿಗ್ನೇಚರ್ ಮಾಡಿ ಎಷ್ಟು ಲಕ್ಷಾಂತರ ಸ್ಯಾಂಕ್ಷನ್ ಆಗುತ್ತೆ, ಅಷ್ಟು ಸೈನ್ ಇದೆ. ಅವನ ಸೀನ್ ಸಿಗ್ನೇಚರ್ ಎಷ್ಟು ಬೆಲೆ ಇದೆ, ಒಂದು ಫೋನ್ ಮಾಡ್ತಾನೆ ಮಾಡಿ ಅಂತೇಳಿ, ಅವನ ಮಾತಿಗೆ ಅಷ್ಟು ಬೆಲೆ ಇದೆ. ಕಂಡವರು ಹೇಳ್ತಿದ್ರೆ ಇವ್ರು ಫೋನ್ ಇದ್ದಿದ್ದೆ ಯಾವಾಗ ಇಟ್ಬಿಡ್ತಾನೆ ಆ ಕಡೆ, ಒರ್ತಿದ್ರೆ ಓ ಹಾಗಿದ್ರೆ ಭಾರಿ ಬೆಲೆ ಇರುತ್ತೆ, ಅವ್ರು ಹೇಳಿದ್ರು ಅಂತ ಕರೆಕ್ಟ್ ಇರಬೇಕು. ಅದು ಮಾತನ್ನು ನಿಯಂತ್ರಣ ಮಾಡೋದು ಅಂತ ಹೇಳಿದ್ರೆ ಅರ್ಥ ತಿಳಿದು ಮಾತಾಡೋದು ಅಂತ, ವಿವೇಕದಿಂದ ಮಾತಾಡೋದು ಅಂತ. ಯಥವಾಕ್ ಯಥ ಕಾಯ, ದೇಹವನ್ನ ನಿಯಂತ್ರಿಸಬೇಕು. ನಮಸ್ಕಾರಾದಿಗಳಿಂದ ಒಳ್ಳೆ ಕಡೆಗೆ ಹೋಗಬೇಕು ದೇಹ, ಕೆಟ್ಟ ಕಡೆಗೆ ಹೋಗಲೇಬಾರದು, ಅದನ್ನ ನಿಯಂತ್ರಣ ಅಂತ ಕರೀತಾರೆ. ರೋಡ್ ಬಿಟ್ಟು ಹೋದ್ರೆ ವೆಹಿಕಲ್ ತಪ್ಪೋಯ್ತು, ರೋಡಲ್ಲೇ ಹೋಗ್ತಿರಬೇಕು. ವೆಹಿಕಲ್ ರೋಡ್ನಲ್ಲೇ ಹಾಗೆ ಬಿಡ್ತಾನೋ, ನಮ್ಮ ದೇಹವನ್ನ ಸನ್ಮಾರ್ಗದಲ್ಲೇ ಇರೋ ಹಾಗೆ ಮಾಡಬೇಕು, ಸದ್ಧರ್ಮದಲ್ಲೇ ಇರೋ ಹಾಗೆ ಮಾಡಬೇಕು. ಯಥವಾ ಯಥ ಕಾಯ ಯಥ ಮಾನಸಃ, ಇದಿಷ್ಟು ಕೂಡ ವಿಶಿಷ್ಟವಾಗಿ ಸಾಧಿಸಬೇಕಾದ ಗುಣಗಳು. ಒಂದೊಂದು ದೃಷ್ಟಿಯಿಂದ ಕೂಡ ಇಂಥ ಸಿದ್ಧಿಯನ್ನು ಅವನು ಪಡೆಯುತ್ತಾನೆ. ಇದು ಸಕರ್ಮಾಚರಣೆಯ ಫಲಶ್ರುತಿ ಹೀಗಿರುತ್ತದೆ ಅಂತ ಭಗವಂತ ಹೇಳುತ್ತಾನೆ. ಇದು ಅವನು ಮಾಡ್ತಕ್ಕಂಥ ವಿಶಿಷ್ಟ ಸಾಧನೆ. ಇನ್ನೂ ಮುಂದುವರಿಸಿಬಿಟ್ಟು ಅಹಂಕಾರಂ ಬಲಂ ಕಾಮಂ ಕ್ರೋಧಂ ಮತ್ತು ಪರಿಗ್ರಹಂಚ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತ ಬ್ರಹ್ಮ ಭೂಯಾಯ ಕಲ್ಪತೆ. ಇದವನ ವೈಶಿಷ್ಟ್ಯ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ, ಅಹಂಕಾರವನ್ನು ನಿಯಂತ್ರಣ ಮಾಡ್ತಾನೆ, ಕಾಮ ಬಲವನ್ನು ನಿಯಂತ್ರಣ, ಬಲ ಅಂದ್ರೆ ಬಲ ನಿಯಂತ್ರಣ ಮಾಡ್ತಾನೆ, ಏನರ್ಥ ಶಕ್ತಿ ಇದೆ ಎಂಬುದು ಕಂಡವರು ತಿಳಿಸೋದು ಎಂದು ಹಾಗೆ ಮಾಡಬಾರದು. ಬಲವನ್ನು ನಿಯಂತ್ರಣ ಮಾಡಬೇಕು. ಅದು ಯೋಚನೆ ಮಾಡಿದರೆ ತುಂಬಾ ಜನಕ್ಕೆ ಬಲ ಇರೋದಿಲ್ಲ, ಒಂದು ಪ್ರಾಬ್ಲಮ್, ಬಲ ಇರುತ್ತೆ ಅದು ದುರುಪಯೋಗವನ್ನು ಮಾಡುತ್ತಾರೆ. ಒಂದು ಮಾತು ಹೇಳ್ತಾರೆ, ಕೆಟ್ಟವನಿಗೆ ವಿದ್ಯೆ ಬಂದರೆ ವಿದ್ಯಾ ವಿವಾದಾಯ, ವಿದ್ಯೆ ಬಂತೋ ಇಲ್ಲ ಕಂಡವರು ಮಾನ ಮರ್ಯಾದೆ ಕಳೆಯೋದು, ನಿಮ್ಗೆ ಅದು ಗೊತ್ತೇನ್ರಿ ಇದು ಗೊತ್ತೇನ್ರಿ ಥೋ ಇದೇ ಗೊತ್ತೇ ಇಲ್ಲ ನಿಮಗೆ, ನಿಮ್ಮ ಜೀವಕ್ಕೆ ಮಣ್ಣು ಹಾಕ್ತು ಅಂತ ಬೈಯೋದು. ಕಂಡವರು ಅವಮಾನ ಮಾಡ್ತಾನೆ. ವಿದ್ಯಾ ವಿವಾದಾಯ ಧನಂ ಮದಾಯ, ಐಶ್ವರ್ಯ ಬಂತೋ ಇಲ್ಲೋ ನನ್ನ ಸಮಾನ ಐಶ್ವರ್ಯ ಯಾರಿಗೂ ಇಲ್ಲ, ನಿಮ್ದೆಲ್ಲ ಏನೂ ಅಲ್ಲ ನನ್ನ ಮುಂದೆ ಅಂತ ಹೇಳಿ ಬೈಯೋದು. ಶಕ್ತಿ ಹಿ ಪರೇಶಾಂ ಪರಿಪೀಡನಾಯ, ಶಕ್ತಿ ಇದೆಯಲ್ಲ ಪಟ್ಟನ್ ಹೊಡ್ಕೊಂಡು ಹೋಗ್ತಾ ಬರ್ತಾ ಪಟ್ಟನ್ ತೊಡಿಯೋದು, ತಿರು ನೋಡಿ ಇನ್ನೊಂದೇ ತೊಡಿಯೋದು. ಮತ್ತೆ ಯಾಕೆ ಶಕ್ತಿ ಇದೆ ನೋಡಿದ್ರ, ಈ ಬಕಾಸರ ಹಿಡಿಂಬಾಸರ ಮಾಡಿದ ಕೆಲಸ ಏನಿದ್ದು, ದುರ್ಯೋಧನ ಮಾಡಿದ್ದೇನು, ರಾವಣ ಮಾಡಿದ್ದೇನು, ಶಕ್ತಿನ ದುರುಪಯೋಗ ಮಾಡಿಕೊಳ್ಳುತ್ತಾ ಇರ್ತಾರೆ. ಅದಕ್ಕೆ ಬಲಂ ನಿಗೃಹ್ಯ, ಬಲವನ್ನ ನಿಯಂತ್ರಣಕ್ಕೆ ಇಟ್ಕೋಬೇಕು. ಬಲವನ್ನ ಒಳ್ಳೆ ಲೋಕಕ್ಕೆ ರಕ್ಷಣೆ ಕೊಡೋದಕ್ಕೆ ಉಪಯೋಗಿಸಬೇಕೆ ಹೊರತು ಪೀಡೆ ಕೊಡಕ್ಕೆ ಉಪಯೋಗಿಸಬಾರದು. ಜರಾಸಂಧ ಬಕ ಎಂಥವರೆಲ್ಲ ಕೂಡ ಇಷ್ಟು ಒಳ್ಳೆ ದಿವಸಕ್ಕೊಬ್ಬರನ್ನ ಒಂಡಿ ತುಂಬ ಅನ್ನ ಎತ್ತುಗಳು ಒಬ್ಬ ಮನುಷ್ಯ ಇಷ್ಟ ಇದ್ದರಿಗೆ ಕಳಿಸಬೇಕು, ಇಲ್ಲದವರು ಹೊರದಾಕಿ ಬಿಡ್ತೇನೆ. ಈ ದೊಡ್ಡ ಸ್ಥಾನ ಇದು ಒಂದು, ಎಂಥ ಪಾಪಗಳಿರಬೇಕು ಅವರು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಶಾಂತಃ ಬ್ರಹ್ಮ ಭೂಯಾಜ ಕಲ್ಪತೆ. ಇದನ್ನೆಲ್ಲ ನಿಯಂತ್ರಣ ಮಾಡಬೇಕು. ಅಹಂಕಾರವ ನಿಯಂತ್ರಣ ಮಾಡೋದು ಭಾರಿ ಕಷ್ಟ. ಮನುಷ್ಯನಿಗೆ ಯಾವಾಗಲೂ ಕಾಡ್ತಿರೋ ರೋಗ ಅಂದ್ರೆ ಅಹಂಕಾರ ಮಮಕಾರ, ನಾನು ನನ್ನದು ನಾನು ನನ್ನದು ಎಂಬ ಹೀನ ಮಾನವ ಅಂತ ಕರೀತಾನೆ. ಅವನೇನೇನು ಮಾಡ್ತಾನೆ ಎಲ್ಲ ಇಷ್ಟ ಆಗುತ್ತೆ. ಅಹಂಕಾರಂ, ಅಹಂಕಾರ ಹೇಗೆ ಬರ್ತದೆ ಗೊತ್ತೇನು? ವಿಚಿತ್ರವಾದ ರೋಗ ಅಹಂಕಾರ ಅಂತ ಕೇಳಿದರೆ ಈ ಒಳ್ಳೆ ಅಹಂಕಾರ ಸಾಮಾನ್ಯವಾಗಿ ಯಾರಿಗೆ ಬರ್ತದೆ ಗೊತ್ತಾ? ಬಹಳಷ್ಟು ಸಾಧನೆ ಮಾಡೋರಿಗೆ ಬರೋದಂತೆ. ಈ ಕಳೆ ಅಂತ ಇರ್ತದಲ್ಲ, ಕಳೆ ಈ ಕಲ್ಲು ಮೇಲೆ ಬೆಳೆಯೋದಿಲ್ಲ, ಬಂಡೆಗಳ ಮೇಲೆ ಬೆಳೆಯೋದಿಲ್ಲ, ಮರುಭೂಮಿಯಲ್ಲಿ ಬೆಳೆಯೋದಿಲ್ಲ, ಅಲ್ಲಿ ಫಲವತ್ತಾದ ಭೂಮಿಯಲ್ಲೇ ಬೆಳೆಯೋದು. ಕಳೆ ಬೆಳೆಯೋದು ಫಲವತ್ತಾದ ಭೂಮಿಯಲ್ಲೇನೆ. ಅದೇನು ಮಾಡುತ್ತೆ ಗೊತ್ತಾ? ಬೆಳೆನೆಲ್ಲ ಹಾಳು ಮಾಡಿಬಿಡುತ್ತೆ. ಆ ತರಹ ಎಲ್ಲಿ ವಿದ್ಯೆ ಬರೋ ಚಾನ್ಸ್ ಇರುತ್ತೋ ಅಲ್ಲಿ ಈ ಅಹಂಕಾರ ಬರೋ ಚಾನ್ಸ್ ಇದೆ ಅಂತ ಹೇಳುತ್ತೆ. ಅಹಂಕಾರ ಬರೋ ಚಾನ್ಸ್ ಇದೆ. ಅದು ಶ್ವೇತಕೇತು ಅಹಂಕಾರ ಬಂತ, 12 ವರ್ಷ ಹೋದ, ಓದ್ಕೊಂಡು ಬಂದ, ಅಪ್ಪನ ನಮಸ್ಕಾರ ಮಾಡಲೇ ನಿಂತ್ಕೊಂಡ್ಬಿಟ್ಟ. ಹಾಗೇನೆ ಏನಪ್ಪ ಎಲ್ಲ ಓದ್ಬಿಟ್ಟಿದ್ದ ಗೊತ್ತಾ ಅಂತ ನಿಂತ್ಕೊಂಡ್ಬಿಟ್ಟ. ಅದಕ್ಕೆ ಅಹಂಕಾರವನ್ನು ಯಾವ ಒಂದು ದಿವಸ ಕಸ ಬಿಡುತ್ತಲ್ಲ, ಕಸ ಹೇಗೆ ಬಿಡುತ್ತೆ ನಿಮಗೆ ಗೊತ್ತಿಲ್ಲ, ಅದನ್ನು ಬಳಿಲೇಬೇಕು. ಅಹಂಕಾರ ಹೇಗೆ ಬರುತ್ತೋ ಗೊತ್ತಿಲ್ಲ, ಅದನ್ನು ಓಡಿಸ್ಲೇಬೇಕು. ಆ ತರಹ ಅಹಂಕಾರ ಎಷ್ಟು ಕೆಟ್ಟದ್ದು ಅಂತ ಕೇಳಿದ್ರೆ ಅಹಂಕಾರ ಬಿಡ್ತಾ 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 ಹೋಗ್ತಾನೆ. ಅದು ಹೇಗೆ ಬಂದಿರುತ್ತೆ ಗೊತ್ತಾ? ಕೊನೆಗೆ ಎಂಟರ್ ಆಗಿರುತ್ತಂತೆ. ನನ್ನಷ್ಟು ಅಹಂಕಾರ ಬಿಟ್ಟವರೇ ಇಲ್ಲ, ಅಲ್ಲಿ ಅಹಂಕಾರ ಶುರು. ಮತ್ತೆ ಈ ರೀತಿಯ ಮನುಷ್ಯನ ಹಾಳು ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಗೆದ್ದು ಹಿಡಿದ ಪುಸ್ತಕ ಹೇಗೋ ಹಾಗೆ, ಗೆದ್ದು ಹಿಡಿದು ಬಿಟ್ಟರೆ ಎಲ್ಲ ಪುಸ್ತಕ ವೇಸ್ಟ್. ಅದು ಎಷ್ಟೊತ್ತ ನೋಡಿ ಗೆದ್ದರು ಎಷ್ಟು ಪವರ್ಫುಲ್ ಆದಂತಹ ಕೆಟ್ಟ ಹುಳ ಅಂತ ಕೇಳಿದರೆ, ಯಾವುದು ಪರದೇಶದೊಳಗೆ ಒಂದು ಲೈಬ್ರರಿ ಒಳಗೆ ರಾತ್ರಿ ಲೈಬ್ರರಿ ಮನೆಗೆ ಹೊರಟಿದ್ದಾನೆ. ಫಸ್ಟ್ ಏನೂ ಆಗಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಮರುದಿವಸ ಬಂದ ಆಫೀಸ್ ಬಂದು ಬಾಗಿಲು ತೆಗೆದಿದ್ದಾನೆ. ತೆಗೆದು ನೋಡಿದರೆ 50,000 ಪುಸ್ತಕ ತಿಂದಾಕಿತ್ತು. 50,000 ಪುಸ್ತಕ ಓವರ್ ನೈಟ್ ತಿಂದಾಕಿದೆ ಗೆದ್ದು. ಎಷ್ಟು ಡೇಂಜರಸ್ ಅಂತ ಗೊತ್ತಾಗುತ್ತೆ. ಅಹಂಕಾರ ಹಾಗೆ ಮಾಡಿದ ಎಷ್ಟೋ ಒಳ್ಳೆ ಒಳ್ಳೆ ಕೆಲಸಗಳನ್ನ ಒಂದು ಕ್ಷಣದಲ್ಲಿ ಹಾಳು ಮಾಡ್ಕೊಳ್ಳಕ್ಕೆ ಬರುತ್ತೆ. ಆದ್ದರಿಂದ ಅಹಂಕಾರ ಬರದಂತೆ ಬದುಕಬೇಕು ಅಂತ ಮನುಷ್ಯ ಪರಮಾತ್ಮ ಹೇಳ್ತಾ ಉಪದೇಶ ಮಾಡ್ತಾ ಇದ್ದಾನೆ. ಅಹಂಕಾರಂ ಬಲಂ ದರ್ಪಂ, ಸೊಕ್ಕು ಅದು ಒಂದು ಬಲಂ ದರ್ಪಂ ಕಾಮಂ, ದುರಾಸೆ ಕಾಡ್ತಾ ಇರುತ್ತೆ. ಪರಿಗ್ರಹಂ, ಪರಿಗ್ರಹ ಅಂದ್ರೆ ಇಸ್ಕೊಳ್ತಕ್ಕಂಥ ಪದ್ಧತಿ, ಇಸ್ಕೊಳ್ತಕ್ಕಂಥ ಪದ್ಧತಿ. ಕೊಡ್ತಾರೆ ಇಸ್ಕೊಳ್ಳೋದು, ಕೊಡ್ತಾರೆ ಇಸ್ಕೊಳ್ಳೋದು. ಶಾಸ್ತ್ರ ಹೇಳ್ತದೆ ವಿನಿಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಸ್ಕೊಳ್ಳೋಕೆ ಹೋಗಬೇಡ. ಇಸ್ಕೊಳ್ಳೋದು ಹೇಗೆ ಗೊತ್ತೇರು? ಊಟ ಕೂತಾಗ ಹಾಸ್ಕೊಳ್ಳೋದು ಹೇವ ಹಾಕಿ ಹಾಸ್ಕೊಳ್ಳೋ ಹಕ್ಕು ಯಾವಾಗ? ಅದು ತಿಂದ್ರೆ. ಚೆಲ್ಲಕ್ಕೆ ಹಾಕ್ಸೋಳೋದಲ್ಲ, ಚೆಲ್ಲಕ್ಕೆ ಹಾಕ್ಸೋಬಾರ್ದು, ತಿನ್ನಕ್ಕೆ ಮಾತ್ರ ಹಾಕ್ಸೋಬೇಕು. ಇಲ್ಲದ ಹೋದ್ರೆ ಚೆಲ್ಲಿದ್ದು ಒಂದು ಪಾಪ, ಹಸ್ತವ್ರಿಗೆ ಇಲ್ಲದಾಗ ಮಾಡಿದ್ದು ಇನ್ನೊಂದು ಪಾಪ. ಇನ್ನೊಂದು ತಂತಿಯವರು ಇದ್ದಾರೆ, ಅವ್ರಿಗೆ ಊಟ ಇಲ್ಲ, ಇವನು ಚೆಲ್ಲಿ ಹೊರಟುಬಿಟ್ಟ, ಆ ಥರ ಆಗ್ತದೆ. ಅದಕ್ಕೆ ನಮ್ಮ ತಿನ್ನೋ ಶಕ್ತಿ ಇಲ್ಲ ಅಂದರೆ ಅದನ್ನು ಹಾಕ್ಸ್ಕೊಳ್ಬಾರ್ದು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಯಾವುದನ್ನು ಉಪಯೋಗ ಮಾಡೋದು ನಮ್ಗೆ ಸಾಧ್ಯ ಇಲ್ಲ ಅಂತ ತಗೊಳ್ಳೋಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ನಾನು ಉಪಯೋಗ ಮಾಡಿದೆ ನನಗೆ ಬೇಕಿಲ್ಲ ಅಂತ ಹೇಳಿಬಿಡ್ಬೇಕು. ಇಲ್ಲದ ವಿನಿಯೋಗ ಮಾಡದೆ ಹೋದರೆ ಇಸ್ಕೊಂಡವನಿಗೂ ಪಾಪ, ಕೊಟ್ಟವನಿಗೂ ಪಾಪ ಅಂತ ಶಾಸ್ತ್ರ ಹೇಳುತ್ತೆ. ಬಡಿಸ್ತವನು ಬೈತಾರೆ, ಬುದ್ಧಿ ಇಲ್ಲ ಅವ್ರಿಗೆ ಯಾಕೆ ಬಡಿಸಿದ್ದೆ ನೀನೀಗ ನೋಡು, ಅವ್ರು ಇಲ್ಲ ಮಾಡಿಬಿಟ್ಟಿ ಅಂತ ಹೇಳ್ತಾರೆ. ಚೆಲ್ಲಿದ್ದಕ್ಕೆ ಅವನು ಬೈತಾರೆ, ಬಡಿಸಿದ್ದಕ್ಕೆ ಇವನು ಬೈತಾರೆ. ಆದ್ದರಿಂದ ಅದಕ್ಕೆ ಹೇಳಿದ್ದು, ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ತಿನ್ನದವನಿಗೆ ಹಾಕೋದು ಎಷ್ಟು ತಪ್ಪೋ, ಉಪಯೋಗಿಸ್ತವನಿಗೆ ಕೊಡೋದು ಮಹಾಪಾಪ. ಅಂಥವತ್ತಲ್ಲಿ ಇವನು ಕೊಡಬಾರದು ಅನಿಸ್ಕೊಳ್ಳಬಾರ್ದು, ನನಗೆ ಬೇಡ. ತಾನಂ ಪ್ರತಿಗ್ರಹಂ ವಿಮುಚ್ಚ ಅನ್ನು ಬಿಟ್ಟುಬಿಟ್ಟು, ನಿರ್ಭವಃ ಮಮಕಾರವನ್ನು ಬಿಟ್ಟು ಶಾಂತ ದೇವರಲ್ಲೇ ಮನಸ್ಸಾಕೊಂಡಿದ್ರೆ, ಬ್ರಹ್ಮ ಭೂಯಾಯ ಕಲ್ಪತೆ, ಪರಮಾತ್ಮನ ಹತ್ರ ಇರತಕ್ಕಂಥ ಅರ್ಹತೆಯನ್ನು ಪಡಿತಾನೆ. ದೇವರ ಹತ್ರ ಇರತಕ್ಕಂಥ ಅರ್ಹತೆಯನ್ನು ಪಡಿತಾನೆ, ಇಲ್ಲಿ ಹೋದ್ರೆ ಪಡೆಯೋದಿಲ್ಲ. ತುಂಬಾ ದೊಡ್ಡವರು ಬಂದಿರ್ತಾರೆ, ಅವ್ರ ಹತ್ರ ಹೋಗಿ ಎಲ್ಲರೂ ಬಿಡೋದಿಲ್ಲ, ಪೊಲೀಸ್ ನಿಂತ್ಕೊಂಡ್ಬಿಡ್ತಾರೆ, ಅದ ಎಣಿಸ್ಬಿಡ್ತಾನೆ. ಹತ್ರ ಹೋಗ್ಲಿಕ್ಕೆ ಯಾರಿಗೆ ಚಾನ್ಸ್ ಇದೆ? ಯಾರಿಗೆ ಅವ್ರ ಪ್ರೀತಿಯ ಪ್ರಿಯಕರರಾಗಿದ್ದಾರೆ, ಅತ್ಯಂತ ಪ್ರೀತಿಯಿಂದ ನಡ್ಕೊಳ್ಳುತ್ತಾರೆ, ಬೇಕಾದವರಾಗಿದ್ದಾರೆ, ಅವನು ತೋರಿಸ್ತಾರೆ ಹೋಗಿ ಅಂತ ಕಳಿಸಿಬಿಡ್ತಾರೆ. ಆ ಟೈಪ್ ತುಂಬಾ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಅತಿ ಮುಖ್ಯ ವ್ಯಕ್ತಿ ಮಾತ್ರ ತೀರ ಮುಖ್ಯ ವ್ಯಕ್ತಿ ಅಂತ ನೋಡಕ್ಕೆ ಹೇಗೆ ಬಿಡ್ತಾರೋ, ಬ್ರಹ್ಮ ಭೂಯಾಯ ಕಲ್ಪತೆ, ನಾವು ದೇವರ ಹತ್ರ ಹೋಗಿ ಜೊತೆ ಕೂಡಬೇಕು, ದೇವರ ಹತ್ರ ವಾಸ ಮಾಡಬೇಕು, ಆ ಥರ ಲೋಕದಲ್ಲಿ ವಾಸ ಮಾಡಬೇಕು ಅಂತ ಅರ್ಹತೆ ಪಡಬೇಕಾದ್ರೆ ಇವಿಷ್ಟನ್ನು ಮಾಡಿರಬೇಕು ಅಂತ ಹೇಳಿದ್ದಾರೆ. ಅಹಂಕಾರಂ ಬರಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಚ ನಿರ್ಮಮಶ ಅಂತಹ ಬ್ರಹ್ಮ ಭೂಯಾಯ ಕಲ್ಪತೆ. ಇಲ್ಲದ ಹೋದ್ರೆ ದೇವರ ಹತ್ರ ಇದ್ರೂ ಉಪಯೋಗನೇ ಇಲ್ಲ. ದುರ್ಯೋಧನ ಏನು ಮಾಡಿದ? ಕೃಷ್ಣ ಮನೆ ಬಾ ಅಂತ ಕರೆದ, ಕರ್ಕೊಂಡೋಗಿದ್ದಾನೆ, ಎಲ್ಲ ತೋರಿಸ್ತಾ, ನೋಡಿದ್ಯಾ ಕೃಷ್ಣ ಎಷ್ಟು ಅಡಿಗೆ ಮಾಡಿಸಿದ್ದೆ ನಿನಗೋಸ್ಕರ, ನೋಡಿದ್ಯಾ ಇಂತ ಎಲ್ಲರೂ ಸಿಗುತ್ತಾ ಅಂತ ಅನ್ನ ಬಾ ಊಟ ಮಾಡೋಣ. ಏನು ಸೊಕ್ಕೆ ಸೊಕ್ಕ ಒಂದು ಮತ್ತೆ ಕಲ್ಪಗಳಲ್ಲಿ ವಿಶ್ವಜೀವರಿಗೆ ಅನ್ನ ಕಲ್ಪಕನು ನೀನಿರಲು ಭ್ರಾಂತಿಯಿಂದ ಇಡೀ ಜಗತ್ತಿಗೆ ಅನ್ನ ಕೊಡೋ ಪರಮಾತ್ಮನಿಗೆ ನೋಡಿದ್ಯಾ ಕೃಷ್ಣ ಎಷ್ಟು ಅನ್ನ ಮಾಡಿಸಿದ್ದೆ ನಿನಗೋಸ್ಕರ ತಿಂತೀಯ ಅಂತ ಕೇಳಿದ್ರೆ ಎಷ್ಟು ಸೊಕ್ಕಿರಬೇಕು ದುರ್ಯೋಧನ. ಕೃಷ್ಣ ಏನು ಹೇಳಿದ? ಡೈರೆಕ್ಟ್ ಆನ್ಸರ್, ಬೇಕಾಗಿಲ್ಲ ಅಂತಾನೆ ಹೇಳಿ, ಬೇಕಾಗಿಲ್ಲ. ಇದು ಒಳ್ಳೆ ನಮಗೆಲ್ಲ ಪಾಠ ಇದೆ. ನನ್ನ ಅನ್ನ ತಿನ್ನು ಕೃಷ್ಣ ಅಂತ ಹೇಳಿದ್ದಕ್ಕೆ ಕೃಷ್ಣ ಸ್ವೀಕಾರ ಮಾಡಲೇ ಇಲ್ಲ. ನಾನು ನೈವೇದ್ಯ ಮಾಡ್ಬೇಕಾದ್ರೆ ಹಾಗೇನೆ, ದೇವರೇ ಬದುಕೊಂಡು ಹೋಗು, ನಾನು ನೈವೇದ್ಯ ಮಾಡ್ತೇನೆ ತಿನ್ನು ಅಂತ ಹೇಳಿದರೆ ದೇವರು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಹೇಳಿದ್ದ. ಕಣ್ಣೆತ್ತಿ ನೋಡೋದಿಲ್ಲ, ಅದು ಪ್ರಾರ್ಥನೆ ಮಾಡಬೇಕೇ ಹೊರತು ನಾವು ಅದನ್ನ ಪರಮಾತ್ಮರ ದೌರ್ಬಲ್ಯ ಅಂತ ತಿಳ್ಕೊಂಡ್ರೆ ಎಂದೂ ಒಪ್ಪೋದಿಲ್ಲ. ಕೃಷ್ಣ ದುರ್ಯೋಧನ ಅನ್ನವನ್ನು ನಿರಾಕರಣೆ ಮಾಡಿದ ಪ್ರಸಂಗ ನಮಗೆಲ್ಲ ಕಣ್ಣು ತರಿಸ್ತಕ್ಕಂಥ ಪ್ರಸಂಗ. ಎಷ್ಟು ನಿರ್ಮಲ ಬುದ್ಧಿಯಿಂದ ನಾವು ದೇವರಿಗೆ ಅರ್ಪಣೆ ಮಾಡ್ತೇವೋ ಆಗ ಮಾತ್ರ ಸ್ವೀಕಾರ ಮಾಡ್ತಾನೆ ಹೊರತು, ಸ್ವಲ್ಪ ಅಹಂಕಾರ ಬಂದರೂ ಸ್ವೀಕಾರ ಮಾಡೋದಿಲ್ಲ, ದರ್ಪ ಇದ್ರೂ ಸ್ವೀಕಾರ ಮಾಡೋದಿಲ್ಲ. ರಾಜ ಹೇಳ್ತಾರೆ, ದುರ್ಯೋಧನ ಕೃಷ್ಣನ ಕೇಳಕ್ಕೆ ಬಂದಿದ್ದಾನೆ, ದ್ವಾರಕೆಗೆ ಬಂದಿದ್ದಾನೆ, ಕೃಷ್ಣ ಮಲಗಿದ ಹಾಗೆ ಮಾಡಿದ್ದಾನೆ. ದುರ್ಯೋಧನ ನೋಡಿದ, ಕಾಲ ತುರಂತ ಪೀಠ, ತಲೆ ತುರಂತ ಪೀಠ, ಎಲ್ಲಿ ಕೊಡಬೇಕು? ದುರ್ಯೋಧನ ಯೋಚನೆ ಮಾಡಿದ, ನಾಹಂ ರಾಜ ಉಪಾಸ್ಯೆ ಪಾದಯೋ ರೀತಿ ಇತಿ ದರ್ಪಾಪ್ತ ಅಂತ ಹೇಳಿದ. ಸೊಕ್ಕು ತೋರಿಸಿದ, ನಾನೇ ಕಾಲ ಹತ್ರ ಕೊಡ್ಲಿ, ನಾನು ತಲೆ ಹತ್ರ ಕೊಡ್ತೇನೆ ಸೊಕ್ಕು. ಅವೇನಾಯ್ತು, ಸೈನ್ಯ ತಗೊಂಡು ಹೋದ, ಸರ್ವನಾಶ ಹೊಂದಿಬಿಟ್ಟ ಅವೇ. ಅದೇ ಅರ್ಜುನ ಏನ್ ಮಾಡಿಬಿಟ್ಟ, ದರ್ಪ ತೋರಿಸಲಿಲ್ಲ. ಪ್ರಹೋ ಅತಿಷ್ಠ ಕೃತಾಂಜಲಿ, ಕೃಷ್ಣನ ಪಾದದ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಂಡ. ಅರ್ಜುನಿಗೆ ಕೃಷ್ಣ ಗೀತೋಪದೇಶ ಮಾಡ್ತಾ ಇದ್ದಾರೆ. ಆ ರೀತಿ ವಿನಯದಿಂದ ನಿಂತಿದ್ದರ ಫಲ ಗೀತೆ ಕೇಳತಕ್ಕಂತ ಭಾಗ್ಯ ಬಂತು. ಯಾಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ ಅಂತ ಭಗವದ್ಗೀತೆಯನ್ನ ಡೈರೆಕ್ಟ್ ಆಗಿ ಕೇಳತಕ್ಕಂಥ ಯೋಗ ಅರ್ಜುನನಿಗೆ ಬಂತಲ್ಲ, ಎಷ್ಟು ಭಾಗ್ಯಶಾಲಿ. ದುರ್ಯೋಧನನಿಗೆ ಏನಿಲ್ಲ, ಕಾರಣ ಏನು, ದರ್ಪದಿಂದಾಗಿ ಕಳ್ಕೊಂಡು ಬಿಡ್ತಾನ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ, ಕಾಮವನ್ನ ಪರಿಗ್ರಹವನ್ನ ಪ್ರತಿಯೊಂದು ದುರ್ಯೋಧನ ಧರ್ಮರ ಕರ್ಣ ಏನ್ ಮಾಡಿದ ಗೊತ್ತೇನು, ಪರಿಗ್ರಹ ಮಾಡೇ ಬಿಟ್ಟ. ದುರ್ಯೋಧನ ನೋಡ್ದ ಕರ್ಣನನ್ನ ಕ್ಷತ್ರಿಯ ಅಲ್ಲ ಅಂತ ಯಾವಾಗ ಅಂದು ಬಿಟ್ರಲ್ಲ, ಕರ್ಣನಿಗೆ ಸ್ವಲ್ಪ ಮನಸ್ಸಿ ಬೇಜಾರಾಯ್ತು. ದುರ್ಯೋಧನ ನೋಡ್ದ ಇವನು ಮನಸ್ಸಿಗೆ ಬೇಜಾರಾಗಿದೆ, ಅವನೇ ನಾನೇನಾದರೂ ಅನುಕೂಲ ಮಾಡಿಕೊಟ್ಟು ಬಿಟ್ರೆ ಜನ್ಮ ಪೂರ್ತಿ ನನ್ನ ಕಡೆಗೆ ಇರ್ತಾನೆ, ನಾನು ಹೇಳಿದ್ದನ್ನು ಮಾಡ್ತಾನೆ ಅಂತ ಅನ್ಕೊಂಡ. ಬಾ ಇಲ್ಲಿ ಕರ್ಣ ಅಂತ ಕರೆದ, ನೀನು ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿದ. ಅಂಗರಾಜ್ಯವನ್ನು ಕೊಟ್ಟೇ ಬಿಟ್ಟ, ಅಂಗರಾಜನ ಮಾಡೇ ಬಿಟ್ಟ. ದುರ್ಯೋಧನ ಮಾಡಿದ, ಕರ್ಣ ಒಪ್ಕೊಂಡು ಬಿಟ್ಟ. ಇದು ಆಶ್ಚರ್ಯ, ಕರ್ಣ ಒಪ್ಕೊಂಡ್ರೆ ಅಂಗರಾಜ ಅಭಿಷೇಕ ಮಾಡೇ ಬಿಟ್ಟ. ನೋಡಿದ್ರೆ ಪ್ರತಿಗ್ರಹಂ ದಾನ ಕೊಡಿಸ್ಕೊಂಡು ಕರ್ಣ ಬೇಡ ಅಂತ ಹೇಳಿಲ್ಲ, ಇಸ್ಕೊಂಡೇ ಬಿಟ್ಟ. ಆಗಿದ್ದೇನು, ದುರ್ಯೋಧನ ತಾನು ಸತ್ತ, ಉಪಯೋಗಕ್ಕೆ ಬರಲೇ ಇಲ್ಲ. ನಿಜವಾಗಲೂ ಅವನು ಪಾಂಡವರ ಕಡೆ ಇದ್ದಿದ್ರೆ ಅವನೇ ರಾಜನಾಗ್ತಿದ್ದ. ಕೃಷ್ಣ ಹೇಳ್ತಾನೆ, ನೀನು ಪಾಂಡವರ ಕಡೆಗೆ ಬಾ, ನೀನೇ ಮಹಾರಾಜ ಧರ್ಮರಾಜ ಯುವರಾಜ ಅಂತ ಹೇಳ್ತಾನೆ. ಕರ್ಣನಿಗೆ ಯೋಗ ಬರಲೇ ಇಲ್ಲ. ದುರ್ಯೋಧನ ಕೊಟ್ಟಿದ್ದೇನೆ ಯಾವಾಗ ಇಸ್ಕೊಂಡು ಈ ಪಾಂಡವರ ಅಣ್ಣ ಅಂತಗಳ ಅರ್ಹತೆ ಕಳ್ಕೊಂಡೇ ಬಿಡ್ತಾನೆ ಆತ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪ್ರತಿಗ್ರಹಂ ಪ್ರತಿಗ್ರಹವನ್ನು ಮಾಡಬಾರದು. ನಮ್ಮ ಜನ ಪ್ರತಿಗ್ರಹ ಅಂತ ತಿಳ್ಕೊಂಡಿರ್ತಾರೆ ಗೊತ್ತೇನು, ಏನೋ ದಾನ ಕೊಟ್ರೆ ಇಸ್ಕೋಬಾರದು ಅಷ್ಟೇ ಇಲ್ಲ. ನಮ್ಮ ಜನ ಯಾರ್ದೋ ಮನೆ ಹೋಗ್ತಾನೆ ಕಾಫಿ ಕೊಡ್ತಾನೆ, ಕೊಟ್ಟು ಇಸ್ಕೊ ಕುಡದೇ ಬಿಡ್ತಾನೆ. ಅವೇ ಹೋದ ತಕ್ಷಣ ಕುಡಿಯೋದೆ, ಹೋದ ತಕ್ಷಣ ತಿಂದು ಬಿಡೋದೇನೆ. ಪ್ರತಿಗ್ರಹ ಅಂದ್ರೆ ಅದು ಮೆಟಲ್ ಮೆಟೀರಿಯಲ್ ಆಗಬೇಕಾಗಿಲ್ಲ, ಎನಿಥಿಂಗ್ ಇದು ಪ್ರತಿಗ್ರಹ. ಕೊಡ್ತಿರ್ಲೇ ಕೆಸ್ಕೊಂಡ್ಬಿಡ್ತೇನೆ, ಕೆಲವರಂತೂ ಕೊಡೋರಿಗೆ ಹೋಗೋದೇ ಇಲ್ಲ, ಅದೊಂದು ಬೇರೆ. ಜೊತೆಗೆ ಇದು ಕೊಟ್ಟೇ ಇಲ್ಲ ಅಲ್ಲ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆ ತರ ಅಂದ್ರೆ ಹೋಗೋದು ರೈಟ್ ಇದ್ದಾಗೆ, ಕಾಫಿ ಕುಡಿದ್ರೆ ಹೋದಾಗ ಲೆಕ್ಕ. ನಾವು ಅದಕ್ಕೆ ಹೇಳಬೇಕು, ನೆಸೆಸಿಟಿ ಇಲ್ಲ ಅಂದ್ರೆ ಯಾಕೆ ಇಸ್ಕೊತಾನೆ ಈ ಮಧ್ಯೆ ಅಂತ ಹೇಳ್ಬೇಕು. ಇಸ್ಕೊಂಡ ಅಂದ್ರೆ ಒಂಥರ ಡೌನ್ ಆಗ್ತಾನೆ, ಅರ್ಥ ಮಾಡ್ಕೋಬೇಕು. ಅವ್ನು ನಾನು ಇಸ್ಕೊಂಡು ಬಂದೆ ಒಂಥರ ಹೆಚ್ಚೇ ಡೌನ್ ಆಗಿಬಿಡ್ತಾನೆ. ಅವಶ್ಯಕತೆ ಅಂತ ಇಲ್ವಲ್ಲ, ಯಾಕೆ ಇಸ್ಕೋಬೇಕು ಈ ಮಧ್ಯೆ. ತನ್ನ ಗೌರವದ ಸಂಕೇತ ಅಂತ ಭಾವಿಸ್ತಾನೆ, ತಪ್ಪದು. ಇಸ್ಕೊಳ್ಳೋದು ಗೌರವದ ಸಂಕೇತ ಅಲ್ಲ, ಇಸ್ಕೊಳ್ಬೇಕು ಗೌರವದ ಸಂಕೇತ ಅಂತ ಹೇಳ್ತಾನೆ. ನೆಸಿಟಿ ಇತ್ತ ಬೇರೆ ಮಾತು, ನೆಸಿಟಿ ಪ್ರಶ್ನೆ. 22 ಕುಡ್ಕೊಂಡು ಹೋಗಿರ್ತಾನೆ ಆಗಲೇ ಅವನು, ಅಲ್ಲಿ ಹೋಗ್ತಾನೆ ಅರ್ಧ ಕೂಡ ಅರ್ಧ ಚೆಲ್ಲಿ ಬೇರೆ ಬರ್ತಾನೆ, ಅದು ಬೇರೆ. ಜೊತೆಗೆ ಇಸ್ಕೊಂಡಿದ್ದು ರೈತು ಚೆಲ್ಲೋ ಇನ್ನೊಂದು ರೈತ ಅವನಿಗೆ, ಹಾಗೆಲ್ಲ ಮಾಡಬಾರದು. ಅದು ನ್ಯಾಷನಲ್ ವೇಸ್ಟ್ ಅಂತಾರಲ್ಲ, ಹಾಗಾಗ್ತದೆ. ಅದಕ್ಕೆ ಯಾವುದೇ ವಸ್ತುವನ್ನ ನಾವು ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರೆ ಅದನ್ನು ಖಂಡಿತ ಇಸ್ಕೊಳ್ಳಬೇಡಿ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ತ್ಯಾಗ ಅಂದ್ರೆ ಅದೇನೆ, ಏನೇನೋ ತ್ಯಾಗ ಮಾಡಕ್ಕೆ ಬರೋದಿಲ್ಲ, ಹೋಗ್ಲಿ ಬಿಡಿ. ಇಂಥದ್ದನ್ನು ತ್ಯಾಗ ಮಾಡೋಕೆ ನಮಗೆ ಬರೋದಿಲ್ವೇನೋ, ತಪ್ಪಾಗತ್ತೆ. ತಾನಂ ಪ್ರತಿಗ್ರಹಂ ಕಾಮಂ ಪ್ರತಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತ. ಯಾರು ಬೇಡ ಅಂದು ಬಿಡ್ತಾರೆ, ದಾರಿ ಪೇಚಾಡ್ಕೊಂಡು ಹೋಗ್ತಾರೆ. ಯಾಕೆ ಬೇಡ ಅನ್ನೇನು, ಇಸ್ಕೊಂಡಿದ್ರೆ ಆಗ್ತಿತ್ತು. ಅವ್ರು ಕೊಡೋದೇ ಕಷ್ಟ, ಪುಣ್ಯಾತ್ಮ ಇವತ್ತು ಕೊಟ್ಟ, ಯಾಕೆ ಬಿಟ್ಟೆ, ಉದ್ದು ಕೊಡಗಿದ್ದೆ ಕೊಡಗಿದ್ದ, ಅದೆಲ್ಲ ಮಾಡಬಾರ್ದು. ಶಾಂತ ನಿರ್ಮಮ ಶಾಂತ ಹಾಗಿರಬೇಕು. ವಿಮುಚ್ಯ ನಿರ್ಮಮ ಶಾಂತ ಬ್ರಹ್ಮ ಭೂಯಾಯ ಕಲ್ಪತೆ. ದೇವತ್ತಿರತಕ್ಕಂಥ ಅರ್ಹತೆ ಪಡೆದು ಇಷ್ಟೆಲ್ಲ ಮಾಡಿದ್ದು ಕೇಂದ್ರಿ ಬಂತು ಅಂದ್ರೆ ದೇವ್ರ ಹತ್ರ ಕರೀತಾರೆ. ಇನ್ನೇನು ಬೇಕು ಅದಕ್ಕಿಂತ, ದೇವ್ರ ಹತ್ರ ಕರೀತಾರೆ ಅಂತ ಹೇಳಿದ್ರೆ ವರ್ಚಸ್ ಎಷ್ಟಾಗುತ್ತೆ ಗೊತ್ತೈತಿ. ಸಮಾರಂಭದಲ್ಲಿ ಇರ್ತದಲ್ಲ, ನನ್ನ ಕೈಲಿ ಹಾರಾಯಿಸಿದ್ರು, ಭಾರಿ ದೊಡ್ಡ ಅಹಂಕಾರ ಇವನಿಗೆ, ನನ್ನ ಕೈಲಿ ಅವರಿಗೆ ಹಾರಾಯಿಸಿಬಿಟ್ಟು. ತಮಾಷೆ ಏನು ಗೊತ್ತಾ, ನನಗೆ ಅಷ್ಟು ಅವಕಾಶ ಕೊಟ್ಟರೆ ಎಷ್ಟು ಖುಷಿ ಆಗ್ತದೆ. ಬಂದು ಅತಿಥಿಗೆ ಹಾರ ಹಾಕೋ ಯೋಗ್ಯ ಸಿಕ್ಕರೆ ನಿಮಗೆ ಖುಷಿ ಆಗ್ತದಲ್ಲ, ನಾರಾಯಣ ಕೂಡ ಡೈರೆಕ್ಟ್ ಹಾರ ಹಾಕೋ ಯೋಗ್ಯ ಸಿಕ್ಕರೆ ಎಷ್ಟು ಭಾಗ್ಯ ಇರಬೇಕು. ಅದಕ್ಕೆ ಆ ಭಾಗ್ಯ ಸುಮ್ಮನೆ ಬರೋದಿಲ್ಲ, ಇಷ್ಟೆಲ್ಲ ರೀತಿ ಬದುಕಿದ್ರೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನ ಕಾಂಕ್ಷತಿ ಯ ಸಮಸ್ತ ಸರ್ವಭೂತೇಶು. ಏನಾಗ್ತಾನೆ ಗೊತ್ತಾ, ಅವನು ವಿಶೇಷವಾದ ರೀತಿಯಲ್ಲಿ ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ. ದೇವರ ಕಂಡವ್ರು ಹೇಗಿರ್ತಾನೆ, ಬ್ರಹ್ಮಜ್ಞಾನಿ ಹೇಗಿರ್ತಾನೆ, ಎಷ್ಟು ಅಪೂರ್ವವಾದ ಭಗವದ್ಗೀತೆ ಹೇಳ್ತಕ್ಕಂಥ ಮಾತಿ. ಪ್ರಸನ್ನಾತ್ಮ ಒಳ್ಳೆ ಪ್ರಸನ್ನವಾಗಿರ್ತಾನೆ, ಡಲ್ಲಾಗಿದ್ರೆ ಆಸೆ ಇದ್ರೆ ಅವನು ಎಂದೂ ಬ್ರಹ್ಮಭೂತನಲ್ಲ. ಬರೀ ಭೂತ ಅಂತ ಕರಿಬಹುದೇ ಹೊರತು ಬ್ರಹ್ಮಭೂತ ಅಂತ ಕರೀಬಾರ. ಬ್ರಹ್ಮಭೂತ ಪ್ರಸನ್ನಾತ್ಮ, ಮನಸ್ಸಿನ ನೆಮ್ಮದಿ ಇಲ್ಲದೆ ಹೋದರೆ ಎಂದೂ ಅವನು ಬ್ರಹ್ಮನನ್ನು ಪರಮಾತ್ಮನನ್ನು ಕಂಡಿಲ್ಲ ಅಂತ ಹೇಳುತ್ತಾರೆ. ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ, ಏನನ್ನೂ ಯಾತಕ್ಕೂ ದುಃಖ ಪಡೋದಿಲ್ಲ, ಯಾತಕ್ಕೂ ಅಪೇಕ್ಷೆನೂ ಪಡೋದಿಲ್ಲ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಅದಕ್ಕೆ ಬ್ರಹ್ಮಜ್ಞಾನಿ ಅಳೋದಿಲ್ಲ. ಅರ್ಜುನ ಅತ್ನಲ್ಲ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಅರ್ಜುನ ನೀ ತಪ್ಪಾಡ್ತಾ ಇದ್ದೆ, ಅಳಬಾರದು ಅಂತ ಕೃಷ್ಣ ಹೇಳ್ತಾರೆ. ಬ್ರಹ್ಮಜ್ಞಾನಿ ಅಳೋದಿಲ್ಲ, ಬ್ರಹ್ಮಜ್ಞಾನಿ ಅಪೇಕ್ಷೆ ಪಡೋದಿಲ್ಲ. ನಮಗೆ ಅಪೇಕ್ಷೆ ಬಂತು, ಇನ್ನು ಜ್ಞಾನ ಬಂದಿಲ್ಲ ಅಂತಾನೆ ಅರ್ಥ. ಒಂದು ಅಪೇಕ್ಷೆ ಬಂದರೂ ಜ್ಞಾನ ಬಂದಿಲ್ಲ, ಬರೀ ಅಪೇಕ್ಷೆಗಳ ಮಧ್ಯನೇ ಬದುಕ್ತಾ ಇದ್ದೇವೆ ಅಂತ ಕೇಳಿದರೆ ಅದು ಬ್ರಹ್ಮಜ್ಞಾನವಲ್ಲ. ನಾ ಶೋಚತಿ, ಅಳಲೇಬಾರದು, ಅತ್ತಾದರೆ ಬ್ರಹ್ಮಜ್ಞಾನಿಯಲ್ಲ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ. ಇವತ್ತಿನ ಯಾರೋ ಬ್ರಹ್ಮಜ್ಞಾನಿಗಳು ಅವರು ಭಗವಾನ್ ಭಗವಾನ್ ಅಂತ ಹಾಕೊಂಡಿರ್ತಾರಲ್ಲ, ಅಲ್ಲಿ ಪ್ರಸನ್ನಾತ್ಮ ಹೆಸರೇ ಇಲ್ಲ, ಫುಲ್ ಆಫ್ ಟೆನ್ಷನ್ ಅವರಿಗಿರೋದು. ಹೊರಗಿನ ಆಡಂಬರದಿಂದ ಯಾವನು ಬ್ರಹ್ಮಜ್ಞಾನಿ ಆಗೋದಿಲ್ಲ. ಬ್ರಹ್ಮಜ್ಞಾನಿ ಆದವರು ಪ್ರಸನ್ನ ಚಿತ್ತನಾಗದೆ ಹೋದರೆ, ಮನಸ್ಸಿಗೆ ಸಂಪೂರ್ಣ ನೆಮ್ಮದಿ ಪಡೆದೇ ಹೋದರೆ ಅವನ ಜ್ಞಾನಕ್ಕೆ ಏನೂ ಬೆಲೆ ಇಲ್ಲ ಅಂತ ಹೇಳುತ್ತಾರೆ. ಅಷ್ಟೇ ಅಲ್ಲ, ಸಮಸ್ತ ಸರ್ವಭೂತೇಶು ಮದ್ಭಕ್ತಿಂ ಲಭತೆ ಪರಾಂ. ಸಮಸ್ತ ಸರ್ವಭೂತೇಶು ಅದು ನಿರೋ ರೀತಿ, ಅವನು ಹೇಗೆ ನಡ್ಕೋತಾನೆ ಗೊತ್ತಾ? ಸಮಸ್ತ ಸರ್ವಭೂತೇಶು ಎಲ್ಲರ ಬಗ್ಗೆ ನಿಷ್ಪಕ್ಷಪಾತದಿಂದ ಇರ್ತಾನೆ. ಇದು ಭಾರಿ ದೊಡ್ಡ, ಎಲ್ಲರ ಬಗ್ಗೆ ನಿಷ್ಪಕ್ಷಪಾತದಿಂದ ಇರ್ತಾನೆ ಅವನು, ಬ್ರಹ್ಮಜ್ಞಾನಿಯ ಲಕ್ಷಣ. ಇಲ್ಲಿ ಸ್ವಾರ್ಥ ಬಂತು, ನನ್ನವರು ತನ್ನವರು ಅಂತ ಪಕ್ಷಪಾತ ಮಾಡ್ತಾನಲ್ಲ ಅವನು ಬ್ರಹ್ಮಜ್ಞಾನಿಯೇ ಅಲ್ಲ. ಇದು ಬ್ರಹ್ಮಜ್ಞಾನ ದೊಡ್ಡ ಲಕ್ಷಣ, ಪಕ್ಷಪಾತವನ್ನು ಮೀರಿರಬೇಕು. ಇವತ್ತು ಬರೀ ಸ್ವಜನ ಪಕ್ಷಪಾತ ಅನ್ನೋದು ಎದ್ದು ಕಾಣತಕ್ಕಂಥ ಒಂದು ರೋಗ. ಅವನೆಂದೂ ಬ್ರಹ್ಮಜ್ಞಾನಿಯಾಗಲು ಸಾಧ್ಯ ಇಲ್ಲ. ಸಮಸ್ತ ಸರ್ವಭೂತೇಶು ಮದ್ಭಕ್ತಿಂ ಲಭತೇ ಪರಾಂ. ಯಾರು ಈ ರೀತಿ ಬದುಕ್ತಾರೋ ಅವನು ನನ್ನಲ್ಲಿ ಭಕ್ತಿಯನ್ನು ಪಡಿತಾನೆ. ಅಂತಿಂಥ ಭಕ್ತಿ ಅಲ್ಲ, ಪರಾಂ ಭಕ್ತಿಂ ಲಭತೆ, ಹೈಯೆಸ್ಟ್ ಸುಪ್ರೀಮ್ ಮೋಸ್ಟ್ ಭಕ್ತಿಯನ್ನು ಪಡೆಯೋದು ಈ ಹಂತದಲ್ಲಿದ್ದಾಗ ಮಾತ್ರ. ಈ ಭಕ್ತಿ ಒಂದು ವಿಚಿತ್ರವಾದ ಪದ, ದೇವರ ಕಾಂಡಕ್ಕೂ ಭಕ್ತಿ ಬೇಕು, ದೇವರನ್ನ ಕುರಿತು ಶಾಸ್ತ್ರಗೊಂದಕ್ಕೂ ಭಕ್ತಿ ಬೇಕು, ದೇವರನ್ನ ಕುರಿತು ಯಾವುದೇ ಕರ್ಮಾಚರಣೆ ಮಾಡೋಕ್ಕೂ ಭಕ್ತಿ ಬೇಕು. ಅದರ ಜೊತೆಗೆ ಭಕ್ತಿ ರಿಸಲ್ಟ್ ಏನು ಗೊತ್ತೇನು? ಮತ್ತೆ ಭಕ್ತಿನೇ, ಭಕ್ತಿಯಿಂದ ಕರ್ಮ ಮಾಡಿದ ಭಕ್ತಿ ಬಂತು, ಭಕ್ತಿಯಿಂದ ದೇವರನ್ನ ಕಂಡ ಮತ್ತೆ ಭಕ್ತಿಯಿಂದ ಭಕ್ತಿ ಬಂತು, ದೇವರನ್ನ ಇನ್ನೂ ಆರಾಧನೆ ಮಾಡಿದ ಮತ್ತೆ ಭಕ್ತಿ ಬಂತು. ಭಕ್ತಿ ಎಂಬುದು ಕಾಮನ್ ಫ್ಯಾಕ್ಟರ್, ಅದು ಒಂದು ಮೊದಲಿನಿಂದ ಕೊನೆಯವರಿಗೂ ಯಾವಾಗಲೂ ಇರತಕ್ಕಂಥ ದೊಡ್ಡ ಆಸ್ತಿ ಅಂದರೆ ಭಕ್ತಿ ಅಂತ ಕರೀತಾರೆ. ಇದೇನೇ, ಇದು ಭಕ್ತಿ ಕೊಟ್ಟು ಭಕ್ತಿ ತಗೊಳ್ಳೋದಾದರೆ ಭಕ್ತಿ ಯಾಕೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಭಕ್ತಿ ಮಾಡ್ತೇವೆ, ದೇವರನ್ನು ತಿಳ್ಕೊತೇವೆ, ಭಕ್ತಿ ಜಾಸ್ತಿ ಆಗುತ್ತೆ ಅಂತೀರಿ. ಭಕ್ತಿ ಮಾಡ್ತೇವೆ, ದೇವರನ್ನು ಕಾಣ್ತೇವೆ, ಮತ್ತೆ ಭಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೇವೆ. ಇರೋ ಭಕ್ತಿ ಇದ್ದೇ ಇದೆ, ಮತ್ತೇನು ಜಾಸ್ತಿ ಮಾಡಿಕೊಳ್ಳೋದು ಅಂತ ಕೇಳಿದರೆ ನಮಗದು ಅರ್ಥ ಆಗೋದಿಲ್ಲ. ದುಡ್ಡು ಇನ್ವೆಸ್ಟ್ ಮಾಡ್ತಾನೆ ಜಾಸ್ತಿ ಮಾಡ್ಕೋತಾನೆ, ಇನ್ವೆಸ್ಟ್ ಮಾಡ್ತಾನೆ ಜಾಸ್ತಿ ಮಾಡ್ಕೋತಾನೆ. ವ್ಯಾಪಾರ ಅಂದ್ರೆ ಅದೇ, ಇವತ್ತು ಇರೋ ದುಡ್ಡನ್ನು ಹೆಚ್ಚು ಮಾಡಿಕೊಂಡ್ರೆ ಅದು ಹೇಗೆ ಯಶಸ್ಸಿನ ಸಂಕೇತನೋ, ಇರೋ ಭಕ್ತಿನ ಜಾಸ್ತಿ ಮಾಡಿಕೊಂಡ್ರೆ ಯಶಸ್ವಿ ಜೀವನದ ಸಂಕೇತ ಅಂತ ಕರೀತಾರೆ. ಹುಟ್ಟಿದಾಗ ಹೇಗಿರ್ತಾನೆ ಸಾಯೋ ಹೊತ್ತಿಗೆ ಭಕ್ತಿ ಅಷ್ಟು ಜಾಸ್ತಿ ಆಗಿರಬೇಕು, ಅದು ಯಶಸ್ವಿ ಜೀವನದ ಸಂಕೇತ ಅಂದರೆ ಭಕ್ತಿ ವೃದ್ಧಿ ಅಂತ ಕರೀತಾರೆ. ಯಾವನಿಗೆ ಭಕ್ತಿ ಬೆಳೆದಿಲ್ಲ ಅವನ ಜೀವನ ವ್ಯರ್ಥ. ಎಷ್ಟೆಲ್ಲ ಸಾಧನೆ ಇದ್ರೂ ಕೂಡ ದೇವರಲ್ಲಿ ಭಕ್ತಿ ಒಂದು ಜಾಸ್ತಿ ಆಗಿಲ್ಲ ಅಂದರೆ ಅವನ ಜೀವನ ವ್ಯರ್ಥ. ಇನ್ನೇನೂ ಇಲ್ಲ, ದೇವರಲ್ಲಿ ಭಕ್ತಿ ಜಾಸ್ತಿ ಆಗಿದೆ ಅಂದರೆ ಅವನ ಜೀವನ ಸಾರ್ಥಕ. ಅದಕ್ಕೆ ಮದ್ಭಕ್ತಿಂ ಲಭತೆ ಪರಾಂ, ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮೇ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಮತ್ತೆ ಭಕ್ತಿಯ ಬಗ್ಗೆ ಹೇಳ್ತಾರೆ, ಭಕ್ತ್ಯಾ ಮಾಂ ವಿಶೇಷವಾಗಿ ನನ್ನನ್ನು ತಿಳ್ಕೊಂಡ ಮೇಲೆ ಮಾಂ ಅಭಿಜಾನಾತಿ ದೇವರನ್ನ ಮತ್ತೆ ಹೆಚ್ಚು ತಿಳ್ಕೊತಾರಂತೆ. ಭಕ್ತಿ ಮಾಡ್ತಾನೆ ತಿಳ್ಕೊಳ್ತಾನೆ, ಭಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ತಿಳ್ಕೊಳ್ತಾನೆ, ಮತ್ತೆ ಭಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ತಿಳ್ಕೊಳ್ತಾನೆ, ಮತ್ತೆ ಭಕ್ತಿ ಜಾಸ್ತಿ ಆಗುತ್ತೆ. ಈ ಓದ್ತಾ ಓದ್ತಾ ಎಸ್ ಎಸ್ ಎಲ್ ಸಿ ರ್ಯಾಂಕು ಬುದ್ಧಿವಂತ, ಪಿ ಯು ಸಿ ರ್ಯಾಂಕು ಮತ್ತೆ ಬುದ್ಧಿವಂತ, ಬಿ ಎಸ್ ಸಿ ರ್ಯಾಂಕು ಮತ್ತೆ ಬುದ್ಧಿವಂತ, ಬುದ್ಧಿ ಹೇಗೆ ಜಾಸ್ತಿ ಜಾಸ್ತಿ ಅಂತ ತೋರಿಸ್ತಾ ಹೋಗ್ತಾನಲ್ಲ, ಎವ್ರಿ ಸ್ಟೇಜಲ್ಲಿ ಭಕ್ತಿ ಜಾಸ್ತಿ ಆಗ್ತಾ ಹೋಗ್ಬೇಕು. ಅದು ನಿಜವಾದ ಅರ್ಥದಲ್ಲಿ ಸಾಧನೆ. ಭಕ್ತ್ಯಾವಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮೇ ತತ್ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ನನ್ನನ್ನು ಸರಿಯಾಗಿ ತಿಳ್ಕೊಂಡು ಬಿಟ್ಟು ನನ್ನ ಒಳಗೆ ಬರ್ತಾನೆ, ನನ್ನ ಹತ್ರ ಬರ್ತಾನೆ, ಆಮೇಲೆ ಅವನ ದುಃಖದ ಹೆಸರೇ ಅವನಿಗಿಲ್ಲ. ಮೊದಲು ದುಃಖ ಗೆದ್ದಿದ್ದ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ದುಃಖ ಗೆಲ್ತ ನನ್ನ ಹತ್ರ ಬಂದುಬಿಟ್ರೆ. ಈಗ ದೇವರು ಅನೇಕ ರೀತಿಯಲ್ಲಿ, ಇದು ಕೊನೆಯ ಅಧ್ಯಾಯ ಕೊನೆಯ ಘಟ್ಟ, ತನ್ನ ಹತ್ರ ಬಂದವನು ಹೇಗಿರ್ತಾನೆ ಅಂತ ಪರಮಾತ್ಮ ಅಷ್ಟು ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ. ಮುಂದೇನಾಗುತ್ತೆ, ಮುಂದಿನ ಎರಡು ದಿವಸ ಇದೆ ಅಷ್ಟೇ, ನಾಳೆ ಒಂದು ದಿವಸ, ನಾಡಿದ್ದು ಇನ್ನೂ 20 ಶ್ಲೋಕ ಇದೆ, ಸರಾಸರಿ ಮುಗಿಯುತ್ತೇರಿ ಯೋಚನೆ ಇಲ್ಲ. ನಾಳೆ 10, ನಾಡಿದ್ದು 10, ನಾಳೆ ದಿವಸ ಪುಸ್ತಕ ಬಿಡುಗಡೆ ಉಂಟು. ಮೊದಲನೇದಾಗಿ ಭಗವದ್ಗೀತೆಯ ಅನುವಾದದ ಪುಸ್ತಕ, ಅಷ್ಟೂ ಶ್ಲೋಕಗಳಿಗೆ ಕನ್ನಡದಲ್ಲಿ ಅನುವಾದ ಉಂಟು, ಅದನ್ನು ಉಪಯೋಗ ಮಾಡಿಕೊಳ್ಬಹುದು. ನಾಳೆ ಅದು ಬಿಡುಗಡೆಯಾಗುತ್ತೆ. ಜೊತೆಗೆ ಇನ್ನೊಂದು ಪುಸ್ತಕ ಗೀತಾಮಸೋ ಅಂತಕ್ಕಂಥ ಮತ್ತೊಂದು ಪುಸ್ತಕ, ಇದು ಬರೀ ಮೂಲ ಶ್ಲೋಕ, ಅದಕ್ಕೆ ಅನುವಾದ ಇರುತ್ತೆ, ಇನ್ನೊಂದು ಅದರ ವಿವರಣೆ ಇರುತ್ತೆ. ಇನ್ನೊಂದು ಗ್ರಂಥದೊಳಗೆ ಇಡೀ ಭಗವದ್ಗೀತೆಯ ಪರಿಚಯ, ಉಪನ್ಯಾಸ ನೀನು ಕೇಳಿರ್ತೀರಲ್ಲ, ಅದು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲವಾಗುತ್ತೆ. ಗೀತಾ ಮತ್ತು ಹಿಂದೆ 3 ಅಧ್ಯಾಯ ಮಾತ್ರ ಆಗಿತ್ತು, ತುಂಬಾ ದಿನಕ್ಕೆ 10 ವರ್ಷವಾಗಿತ್ತು ಮುಂದುವರೆದಿರಲಿಲ್ಲ, ಅದು ಈಗ ಅದು ಮುಗಿದಿದೆ. ಆದ್ದರಿಂದ ಕೇಳಿದವರಿಗೆ ಒಳ್ಳೆ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಅನುಕೂಲವಾಗುತ್ತೆ. ಆ ಎರಡು ಗ್ರಂಥಗಳು ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ವಿದ್ಯಾಪೀಠದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀಪಾದಗಳ ಅಧ್ಯಕ್ಷತೆ, ಶ್ರೀಪಾದರಾಜ ಮಠಾಧೀಶರು, ಶ್ರೀ ವ್ಯಾಸರಾಜ ಮಠಾಧೀಶರು, ಶ್ರೀ ಫಲಿವಾರ ಮಠಾಧೀಶರು ಅವರೂ ಇರ್ತಾರೆ. ಇಷ್ಟು ನಾಲ್ಕು ಜನ ಶ್ರೀಪಾದಗಳವರ ಅಧ್ಯಕ್ಷತೆಯಲ್ಲಿ ಒಂದು ವಿಚಾರ ಸಂಕಿರಣ ನಡೆಯುತ್ತೆ. ಮೂರರಿಂದ ಆರರವರೆಗೂ, ಆರರಿಂದ ಪುಸ್ತಕ ಸರಿಯಾಗಿ ಆರು ಗಂಟೆಗೆ ಪುಸ್ತಕ ಬಿಡುಗಡೆ, ಎರಡು ಪುಸ್ತಕಗಳು ಬಿಡುಗಡೆಯಾಗುತ್ತೆ. ಅನಂತರ ಇಲ್ಲಿ ಕಾರ್ಯಕ್ರಮ ಎಂದಿನಂತೆ ಇರುತ್ತೆ. ಮತ್ತೆ ನಾಳೆಯಲ್ಲಿ ಕಾರ್ಯಕ್ರಮ ಏಳು ಗಂಟೆಗೆ ಇದ್ದೇ ಇರುತ್ತೆ. ಅಲ್ಲಿ ಬೇಗ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬರೋದ್ರಿಂದ ಇಲ್ಲಿ ಕಾರ್ಯಕ್ರಮ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಆಮೇಲೆ ಅಲ್ಲಿ ಪುಸ್ತಕಗಳ ಬೆಲೆ, ಇದು ಅನುವಾದದ ಪುಸ್ತಕ 40 ರೂಪಾಯಿ, ಅದರ ಗೀತಾ ಮಧು ಪುಸ್ತಕ 60 ರೂಪಾಯಿ, ಎರಡು ಸೇರಿ 100 ರೂಪಾಯಿಗಳ ಪುಸ್ತಕ. ನಾಳೆ ಯಥಾ ಪ್ರಕಾರ ಸ್ವಲ್ಪ ಕಡಿಮೆ ಬೆಲೆ ಕೊಡೋದ್ರಿಂದ ಅದು ಅಲ್ಲಿ ಬೇಕಾದ್ರೂ ತಗೊಳ್ಬಹುದು, ಇಲ್ಲೂ ಇಲ್ಲೂ ಸಿಗುತ್ತಾ ಇಲ್ಲೂ ತಗೊಳ್ಬಹುದು. ನಾಳೆ ಒಂದು ದಿವಸ ಮಾತ್ರ, ನಾಡಿದ್ದು ಸಿಗೋದಿಲ್ಲ. ನಾಳೆ ಒಂದು ದಿವಸ ಮಾತ್ರ ಅವಕಾಶ ಉಂಟು. ಅಪೇಕ್ಷೆ ಇದ್ದವರ ಪ್ರಯೋಜನವನ್ನ ಪಡಿಬೇಕು. ಈಗಾಗಲೇ ಅನೇಕರು ಅದಕ್ಕೆ ನಮ್ಮ ಪ್ರತಿಷ್ಠಾನಕ್ಕೆ ದಾನಿಗಳಾಗಿ